श्री गुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराच्युतानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शवथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। ಋಷಿಗಳು ಕೇಳ್ತಾ ಇದ್ದಾರೆ, ಸೂತ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಶ್ರುತಂ ಶ್ರೀ ವೆಂಕಟೇಶಸ್ಯ ಮಹಾತ್ಮ್ಯಂ ಪಾಪನಾಶನಂ. ಅಯ್ಯ ಸೂತಾಚಾರ್ಯ, ವೆಂಕಟೇಶನ ಮಹಾತ್ಮ್ಯ, ಆ ವೆಂಕಟಾದ್ರಿಯ ಮಹಾತ್ಮ್ಯವನ್ನು ಕೇಳಿದ್ವಿ. ದೇವರ ಅವತಾರ, ಆ ಚೋಳ ರಾಜನಿಗೆ ವಿಶೇಷವಾಗಿರತಕ್ಕಂಥ ಶಾಪ, ನಂತರ ವಿಶೇಷವಾಗಿರತಕ್ಕಂಥ ಶ್ರೀನಿವಾಸನ ಕಲ್ಯಾಣ ವಿಧಿಯನ್ನು ಹೇಳಿ. ಯಾರ ಆಕಾಶ ರಾಜ, ಆತನ ಮಗಳು ಹೇಗಾದ್ಲು, ಭಗವಂತ ಹೇಗೆ ಅಳಿಯನಾದ? ಯೋಗಿಗಳಿಗೆ ಮನಸ್ಸಿಗೆ ಎಟಕಲ್ಲ ಅದು ಹೇಳ್ತಾ ಇದ್ದಾರೆ. ಶ್ರೀನಿವಾಸ ಕಲ್ಯಾಣ ಅಂದರೆ ಏನು ನಮಗೆ ಅಸಲು ಅದ್ರ ಕೇರೇ ಇರಲ್ಲ. ಏ ಶ್ರೀನಿವಾಸ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ, ಏ ಶ್ರೀನಿವಾಸ ಅವ್ರು ಬಂದ್ರಂತ ಇವೆಲ್ಲ ಸೇರಿದ್ರಂತ. ಇವನು ಮನಸ್ಸಿಗೂ ಸಿಗಲ್ಲ. ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದರೂ ದರ್ಶನ ಕೊಡಲ್ಲ, ಅಂಥವನು ದರ್ಶನ ಕೊಟ್ಟ. ಎಲ್ಲರವನ ನೋಡಲಿಕ್ಕೆ ಮುಗಿವಿದ್ರಯ್ಯ, ಅದೇ ಶ್ರೀನಿವಾಸ ಕಲ್ಯಾಣ. ಯೋಗಿನಾಂ ಮನಸಾ ಚಿಂತ್ಯ ಶ್ರೀನಿವಾಸ ಸತಾಂಗತಿ. ಎಲ್ಲರ ಸುತ್ತು ಇದ್ದು ಎಲ್ಲ ಕಾರ್ಯವನ್ನು ಮಾಡಿಸ್ತಕ್ಕಂಥವ, ಯಾರಿಗೂ ಕಾಣಿಸ್ದೇ ಇರುವವ ಅಲ್ಲಿ ಶ್ರೀನಿವಾಸ. ಅವನೇ ವಿಶೇಷವಾಗಿರತಕ್ಕಂಥ ಮದುವೆಗಾಗಿ ಬಂದ. ಅತಸ್ತದ್ ಬ್ರೂಹಿ ಭಗವನ್ ಸಾಂಗಂ ವೈವಾಹಿಕಂ ಶುಭಂ ಯಪ್ಪುಮಾನ್ ವೆಂಕಟೇಶಸ್ಯ ಮಹಿಮ ಕ್ಷೀರಸಾಗರೇ ಸ್ನಾನಾಚಾರ ಪರೋ ನಿತ್ಯಂ ಸಧನ್ಯ ಪುಣ್ಯವರ್ಧನ. ಅಯ್ಯ, ಅವರ ವೈವಾಹಿಕ ವಿಧಿಯನ್ನೆಲ್ಲ ಸಾಂಗವಾಗಿ ಹೇಳಿ. ಶ್ರೀನಿವಾಸನ ಮಹಿಮಾ ಕ್ಷೀರಸಾಗರದಲ್ಲಿ ಯಾರು ನಿತ್ಯ ಸ್ನಾನ ಮಾಡತಕ್ಕಂಥ ಆಚಾರ ಪರನಾಗಿರ್ತಾನೆ ಅಂದರೆ ನಿತ್ಯ ಭಗವಂತನ ಕಥಾ ಕೇಳ್ತಾ ಇರ್ತಾನೆ, ಅವನೇ ಧನ್ಯನಾದವ ಪುಣ್ಯವರ್ಧನ ಅಂದರು. ಪುಣ್ಯವರ್ಧನ ಅಂದರೆ ಹೇಳ್ತಾ ಇದ್ದಾರೆ, ವೃದ್ಧಿಯಾಗುವ ಪುಣ್ಯ ಗಳಿಸುವಂಥವ. ಆ ರೀತಿಯಲ್ಲಿ ಸೂತ ಆಚಾರ್ಯರು ಭಗವಂತನನ್ನ ಚಿಂತನೆ ಮಾಡುತ್ತಾ ಹೇಳ್ತಾ ಇದ್ದಾರೆ. ಅಯ್ಯ ಶುಣ್ವಂತು ಮನಯ ಸರ್ವೇ ಭಕ್ತಿಭಾವೇನ ಸಂಯುತಃ ಪನ್ನಗಾಚಲನಾಥಸ್ಯ ಕನ್ಯಾ ಸಂಗ್ರಹಣಂ ಶುಭಂ. ಎಲ್ಲರೂ ಭಕ್ತಿಯಿಂದ ಕೇಳಿ, ಪನ್ನಗಾಚಲನಾಥನಾಗಿರ್ತಕ್ಕಂಥ ಶೇಷಾದ್ರಿನಾಥ ಶ್ರೀನಿವಾಸನ ವಿವಾಹ ಮಹೋತ್ಸವವನ್ನು ಕುರಿತು ಕೇಳಿ, ಒಂದು ಸಲ ಶ್ರೀನಿವಾಸ ಔಷಧಕ್ಕಾಗಿ ಹೊರಗೆ ಬಂದ. ಬೆಳಿಗ್ಗೆ ಹೊರಟ, ಹೊರಕ್ಕೆ ಹೊರಡುತ್ತಾ ಇದ್ದಾನೆ. ಅದೇ ಕಾಲದಲ್ಲಿ ಆಚೆ ದಡದಿಂದ ವರಾಹದೇವರು ಬೇಟೆಗಾಗಿ ಹೊರಟಿದ್ದಂತೆ. ಯಾರು? ನಮ್ಮ ವರಾಹದೇವರು. ಸಸೂಕರಹ ಎಲ್ಲ ತನ್ನ ಪರಿವಾರ ಜೊತೆಗೆ, ಅವರು ಸ್ವಾಮಿ ಯಾವ ರೂಪದಲ್ಲಿದ್ದರೆ ಅವರೆಲ್ಲ ಅದೇ ರೂಪದಲ್ಲಿರ್ತಾರೆ. ಶ್ಯಾಮಕಹಾರಿಣಂ ಜಿತ್ವಾ ದೈತ್ಯಂ ವೃಷಭ ನಾಮಕಂ. ವರಾಹದೇವರು ಆ ಬೆಟ್ಟದಲ್ಲಿ ಶ್ಯಾಮಯಕ್ಕೆ ಬೀಳಿಸ್ತಾ ಇದ್ರಂತೆ. ಅದನ್ನು ಕದಿಲಿಕ್ಕಾಗಿ ಒಬ್ಬ ವೃಷಭನಾಮಕ ದೈತ್ಯ ಬಂದರೆ ಅವನನ್ನು ಹೋಗಿ ಸಂಹಾರ ಮಾಡಿ ಬರ್ತಾ ಇದ್ದಾರಂತೆ. ಬರ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಏನಿದು ವರಾಹದೇವರೇನು, ಬೆಟ್ಟದಲ್ಲಿ ಕೂಡೋದೇನು, ಈ ಶಾಮೆಯಕ್ಕೆ ಬೀಳಿಸೋದೇನು, ಅದನ್ನು ಯಾವನು ತಿಂದು ಹೋಗ್ಲಿಕ್ಕೆ ಬಂದರೆ ಕೊಂದು ಹೋಗಿ ಬರೋದೇನು, ಏನೀ ಕಥೆಗಳೆಲ್ಲ ಅಂದರೆ ಹೇಳ್ತಾರೆ. ಹಾಗಲ್ಲ, ಇದೆಲ್ಲ ಅಂತರಂಗದಲ್ಲಿ ವಿಷಯಗಳಿರುತ್ತೆ. ವರಾಹದೇವರು ವಿಶೇಷವಾಗಿ ಅಲ್ಲಿ ಶ್ಯಾಮಕಾರ್ಣವನ್ನು ಬೆಳೆಸ್ತಾ ಇದ್ದಾರೆ ಅಂದರೆ ಅರ್ಥ ಏನು? ವರಾಹ ಅಂದರೇನೆ ಎಲ್ಲ ಜೀವರಾಶಿಗಳ ನಾಡಿಗಳಲ್ಲಿ ತಿರುಗಾಡುವಂಥ ಭಗವದ್ ರೂಪ. ಆತ ಬೆಳೆಸುವಂಥ ಶ್ಯಾಮಕಾರ್ಣ ಅಂತ ಹೇಳಿದರೆ ಅದ್ಭುತವಾದ ಯಜ್ಞ ಶೇಷ ಅಂದರೆ ಯಜ್ಞದಲ್ಲಿ ಕೊಡಲಿಕ್ಕೆ ಬೇಕಾದ ಆಹುತಿಗೆ ಬೇಕಾದಂಥದ್ದೇ ಶ್ಯಾಮಕಾರ್ಣ. ಅಂದರೆ ಏನು? ಜೀವರಾಶಿಗಳಲ್ಲಿ ವಿಶೇಷವಾಗಿರತಕ್ಕಂಥ ದೇವರು ಮಾಡಿ ಮಾಡಿಸುವ ಕರ್ಮವೇ ಶ್ಯಾಮಕಾರ್ಣ. ಆ ಕರ್ಮ ಫಲವನ್ನೇ ಈ ದೈತ್ಯರು ಹೊತ್ತುಕೊಂಡು ಹೋಗ್ಲಿಕ್ಕೆ ಹೋದರೆ ಅವನ್ನ ಕೊಂದು ಹಾಕ್ತಾ ಇದ್ದಾನೆ ಸ್ವಾಮಿ. ನಂತರ ತಿರುಗಿ ಬರುವಾಗ ವೆಂಕಟೇಶ್ವರನ್ ನೋಡ್ತಾ ಇದ್ದಾರೆ, ಶ್ರೀನಿವಾಸನ ನೋಡ್ತಾ ಇದ್ದಾರೆ. ಅವರು ಇವರು ಒಬ್ರಿಗೊಬ್ರು ನೋಡ್ತಾ ಇದ್ದಾರೆ. ಅವಾಗ ಎಲ್ಲ ವರಾಹಗಳೇ ಯಾರು ನೀನು ಯಾರು ನೀನು ಅಂತ ಗರಗರ ಗರ ಸುತ್ತ ಬರ್ತಾ ಇದ್ದಾರೆ ಶ್ರೀನಿವಾಸನಿಗೆ. ಅವಾಗ ಅದು ನೋಡಿ ಶ್ರೀನಿವಾಸ ಹುತ್ತಲ್ಲೇ ಅಡಗಿಬಿಟ್ಟ. ಹೊರಗೆ ಬರು ಹೋ ಸರ್ರ ಅಂತ ಹುತ್ತಲ್ಲೇ ಹೋಗಿಬಿಟ್ಟ. ಅವಾಗ ವರಾಹನು ಕೂಡ ಹುತ್ತಲ್ಲಿ ಅಡಗಿದ್ದಂತೆ. ಯಾಕೆ? ಯಾರೋ ಬಂದರು ಅಂತ ನೋಡಿ. ನಂತರ ಸ್ವಲ್ಪ ದೂರದಿಂದ ಯಾರು ಅಂತ ನೋಡಿದ ಕಾಲಕ್ಕೆ ಶ್ರೀನಿವಾಸ ಕಾಣಿಸಿದ ವರಾಹದೇವರಿಗೆ. ಅದಕ್ಕೆ ಓಹೋ, ವೈಕುಂಠದಿಂದ ಶ್ರೀನಿವಾಸ ಬಂದಿದ್ದಾನೆ ಅಂತ ತಿಳ್ಕೊಂಡು ಧೈರ್ಯ ತಂದುಕೊಂಡು ವರಾಹದೇವರು ಹೊರಗೆ ಬರ್ತಾ ಇದ್ದಾರಂತೆ. ಓಹೋ, ಶ್ರೀನಿವಾಸ ದೇವರಿಗೆ ಭಯ ಏನು, ಧೈರ್ಯ ಏನು? ಅದಕ್ಕೆ ಹೇಳ್ತಾ ಇದ್ದಾರೆ, ದೇವ ನಾಟಕ ಆಡ್ತಾ ಇರ್ತಾನೆ. ದೈತ್ಯರಿಗೆ ಇದೇ ರೀತಿ ಆಲೋಚನೆ, ವರಾಹ ಬೇರೆ ಶ್ರೀನಿವಾಸ ಬೇರೆ. ಅದಕ್ಕೆ ನೋಡಿ, ಕರೋನಾ ಕಾಲಕ್ಕೆ ವರಾಹ ಶ್ರೀನಿವಾಸ ಒಂದೇ ಆಗಿಬಿಟ್ಟಿದೆ, ಇಬ್ಬರಿಗೂ ದರ್ಶನಕ್ಕೆ ಬಿಡ್ತಾ ಇದ್ರು. ವರಾಹನಿಗೆ ದರ್ಶನಕ್ಕೆ ಬೀಳಲಿಲ್ಲ, ಯಾರನ್ನ ಒಳಗೆ ಬೀಳಲಿಲ್ಲ, ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಶ್ರೀನಿವಾಸನಿಗೆ ಮಾತ್ರ ಬಿಟ್ಟರು. ಅದೇ ಶ್ರೀನಿವಾಸ ಬೇರೆ, ವರಾಹ ಬೇರೆ. ಈ ಥರ ದೈತ್ಯರಿಗೆ ಮೋಹ ಬರಲಿಕ್ಕಾಗಿ ಮಾಡ್ತಾ ಇದ್ದಾನೆ. ಅವಾಗ ಶ್ರೀನಿವಾಸನ ನೋಡಿದಂತೆ ವರಾಹದೇವರು ನೋಡಿ, ಓಹೋಹೋ ವರಾಹನ ಅಂತ ಹೇಳಿ ತಾನು ಬರ್ತಾ ಇದ್ದಾನೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರಂತೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಆನಂದ ಬರ್ತಾ ಇದೆ ಅಂತೆ. ಕ್ರೋಢ ನಾರಾಯಣವು ಸಾಕ್ಷಾತ್ ರೂಪದ್ವಂದ್ವ ವಿರಾಜಿತವು ಊಚಿತರು ಭಾಷಣಂ ಚೋಭವು ದರ್ಶಯಂತವು ವಿಡಂಬನಂ ಊಚತುಹು ಭಾಷಣಂ ಚೋಭವ್. ಇಬ್ಬರು ಕೂಡ ಒಬ್ಬರ ಜೊತೆಗೆ ಒಬ್ಬರು ಮಾತಾಡ್ತಾ ಇದ್ದಾರೆ. ಭಗವಂತನ ರೂಪ ರೂಪಕ್ಕೂ ಮಧ್ಯೆ ಸಂಭಾಷಣಾದಿಗಳು ನಡೀತಾ ಇದೆ. ಆ ರೀತಿಯಾದ ಭಗವಂತನ ಅದ್ಭುತವಾದ ಕರ್ಮವನ್ನು ನೋಡಿ ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲ ಆಕಾಶದಲ್ಲಿ ನಿಂತುಕೊಂಡು ಆ ಇಬ್ಬರ ಮೇಲೆ ವಿಶೇಷವಾದ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರಂತೆ. ಆ ಯುಗ ಹೇಗಿರುತ್ತೆ, ಆ ದೇಶ, ಕಾಲ, ವಯಸ್ಸು, ಅದಕ್ಕೆ ತಕ್ಕಂತೆ ಅವತಾರ ಭಗವಂತ ಅವತಾರವನ್ನು ಮಾಡಿ ಪ್ರಾಕೃತೋ ಯಥಾ ರಮತೆ ಸಾಮಾನ್ಯ ಮನುಷ್ಯನಂತೆ ತಿರುಗಾಡ್ತಾನೆ, ಎಲ್ಲ ಜೊತೆಗೆ ಆಟ ಆಡ್ತಾನೆ. ಆ ದೇವರನ್ನ ವಿಶೇಷವಾಗಿ ಎಲ್ಲ ದೇವತೆಗಳು ವಿಶೇಷವಾಗಿ ನಮಸ್ಕಾರ ಮಾಡಿ ಹೊರಟು ಹೋದರು. ನಂತರ ವರಾಹದೇವರು ಶ್ರೀನಿವಾಸನಿಗೆ ಹೇಳ್ತಾ ಇದ್ದಾರೆ, ಅಯ್ಯ ವೈಕುಂಠ ಬಿಟ್ಟು ಇಲ್ಲಿ ಯಾಕೆ ಬಂದೀಯ? ಶ್ರೀನಿವಾಸ ಹೇಳಿದ, ಅಯ್ಯೋ ಭೃಗು ಮಹರ್ಷಿಗಳು ಬಂದ್ರಯ್ಯ, ನನ್ನ ಪಾಡಿ ನಾನಿದ್ದೆ, ಬಂದು ಹೊಡೆದರು. ಹೊಡೆದದ್ದಕ್ಕೆ ನಾನು ಶ್ರೀ ಲಕ್ಷ್ಮೀದೇವಿ ಕೊಲ್ಹಾಪುರಕ್ಕೆ ಹೋದ್ಲು, ಹೋದ ಕೂಡಲೇ ನಾನು ಆ ದುಃಖದಿಂದ ಈ ವಿಶೇಷವಾಗಿರತಕ್ಕಂಥ ಪರ್ವತಕ್ಕೆ ಬಂದು ಹುತ್ತಲ್ಲಿ ಇದ್ದೇನೆ. ಧೇನುಪಾಲ ಬಂದು ನನ್ನ ಹೊಡೆದ, ತುಂಬ ನೋವಾಗ್ತಾ ಇದೆ, ಔಷಧಕ್ಕಾಗಿ ನಿತ್ಯ ಹೋಗಿ ಬರ್ತಾ ಇದ್ದೇನೆ ನಾನು. ನನ್ನ ಅದೃಷ್ಟ ನಿಮ್ಮನ್ನು ನೋಡಿದ್ದೇನೆ, ನನ ಮತ್ತೇನು ಬೇಕಪ್ಪ ನಿನಗೆ? ಅತ್ರ ಇವ ನಿವಸಾಮೀತಿ ಸಂಕಲ್ಪ ಬರ್ತದೆ, ನಾನು ಇಲ್ಲೇ ಇರಬೇಕು ಅಂತ ನನ್ನ ಸಂಕಲ್ಪ. ಸ್ವಲ್ಪ ನಂಗೆ ಸ್ಥಳ ಕೊಡ್ರಿ. ಅಲ್ಲಿ ಕೇಳ್ತಾರೆ, ಎಷ್ಟು ಕಾಲ ಬೇಕಯ್ಯ ನಿನಗೆ ಸ್ಥಳ ಅಂದರೆ? ಯಾವತ್ ಕಲಿಯುಗಂ ಭವೇತ್, ಕಲಿಯುಗ ಇರುವ ಪರ್ಯಂತ ಸ್ವಲ್ಪ ಇಲ್ಲಿರ್ತೇನಪ್ಪ ನಾನು. ಅವಾಗ ದೇವರು ವಿಜ್ಞಾಪನ ಮಾಡಿದರೆ ವರಾಹ ದೇವರು ಅಂದ್ರಂತೆ, ಸರಿ ಸರಿ ದುಡ್ಡು ಕೊಟ್ಟು ತಗೊಳ್ಳಯ್ಯ. ಅಲ್ಲ ಪರ್ಮನೆಂಟ್ ಅಲ್ಲಲ್ಲ ಇದು, ಇದು ಪರ್ಮನೆಂಟ್ ಅಲ್ಲ, ಕಲಿಯುಗ ಇರೋ ಪರ್ಯಂತ ಅಷ್ಟೇ, ನಂತರ ಮತ್ತೆ ಆತಂದೆ ಮತ್ತಂಥ ಕಾಲಕ್ಕೆ ಸ್ಥಳಂ ಮೌಲ್ಯನ ಗ್ರಹಿತ ಅಂದರೆ ಹಾಗಂತಲ್ಲ, ಲೀಸಿಗೆ ಅಮೌಂಟ್ ಕೊಡ್ತಾರಲ್ವ, ದುಡ್ಡಿಷ್ಟು ಕೊಟ್ಟು ಆ ಸ್ಥಳ ಇಟ್ಟುಕೊಂಡು ನಂತರ ಮತ್ತು ಆ ಸ್ಥಳ ಅವರಿಗೆ ಕೊಡಬೇಕು. ಅದೇ ಥರ ನೀನು ಕೂಡ ವಿಶೇಷವಾಗಿ ದುಡ್ಡು ಕೊಡಬೇಕಯ್ಯ ಅಂದರೆ ಕಾಲಕ್ಕೆ ತಕ್ಕಂತೆ ಮಾತಾಡ್ತಾ ಇದ್ದಾನೆ ಸ್ವಾಮಿ. ಯಾರಾದರೆ ಶ್ರೀನಿವಾಸ ವಿಶೇಷವಾಗಿ ವರಾಹದೇವರನ್ನು ಕೇಳಿ ತಕ್ಕಂತೆ ದುಡ್ಡು ಕೊಟ್ಟು ಒಳ್ಳೆ ಸ್ಥಳವನ್ನು ಪಡೆದ, ಒಳ್ಳೆ ಸ್ಥಳವನ್ನು ಪಡೆದ ಅಂತ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಒಳ್ಳೆ ಬಾಡಿಗೆ ಮನೆ ಸಿಗುತ್ತೆ, ಒಳ್ಳೆ ಮನೆ ಸಿಗುತ್ತೆ, ಒಳ್ಳೆ ಸ್ವಂತ ಮನೆಯೂ ಸಿಗುತ್ತೆ. ಒಳ್ಳೆ ಮನೆ ಬೇಕಾದರೆ ಈ ಒಂದು ಘಟ್ಟವರು ಚೆನ್ನಾಗಿ ಚಿಂತನೆ ಮಾಡಬೇಕು ಅಂತಾರೆ. ಆ ರೀತಿಯಲ್ಲಿ ನಂತರ ದೇವ ಹೇಳ್ತಾ ಇದ್ದಾನೆ, ಸರಿನಪ್ಪ ನಿನಗೆ ದುಡ್ಡು ಕೊಡ್ತೇನೆ. ಏನು ಕೊಡ್ತೇನೆ ಅಂದರೆ ಹೇಳ್ತಾರೆ, ಪ್ರಥಮಂ ದರ್ಶನಂ ತೀರ್ಥಂ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ಪರಂ ದ್ರವ್ಯಂ ದದಾಮಿ ಕರುಣಾನಿಧೇ. ಅಯ್ಯ ನನ್ನ ದರ್ಶನಕ್ಕಂತೂ ಮೊದಲು ಎಲ್ಲರು ಬರ್ತಾರೆ, ಬಂದಾಗ ಮೊದಲು ನಿನ್ನ ದರ್ಶನ, ಮೊದಲು ನಿನಗೆ ಅಭಿಷೇಕ, ನಿನ್ನ ತೀರ್ಥ ನೈವೇದ್ಯ ನಿನಗೆ ಮೊದಲು, ನಿನಗೆ ಮೊದಲು ಕ್ಷೀರಾಭಿಷೇಕ ಇದೇ ಕೊಡ್ತೇನಪ್ಪ, ನನಗೆ ಸಿಗೋದಿಷ್ಟೇ, ಏನು ಮಾಡಲಿ? ದಾಸ್ಯಾಮಿಯತ್ತೇ ಭೂಕ ಅಂತ ತದಂಗೀಕುರು ಮಾಧವ. ಇದನ್ನೇ ನಿನಗೆ ಬಾಡಿಗೆ ಕೊಡ್ತೀನಪ್ಪ, ದಯವಿಟ್ಟು ಸ್ವಲ್ಪ ಆಶ್ರಯ ಕೊಡು ಅಂತ ಕೇಳಿಕೊಂಡ್ರೆ, ವರಂ ದ್ರವ್ಯಮಿದಂ ತಾತ ಕೃಪಾಂ ಕುರು ಕೃಪಾನಿಧೇ, ಸ್ವಾಮಿ ಸ್ವಲ್ಪ ಕೃಪಾ ಮಾಡು ಅಂಥೇಳಿ ಶ್ರೀನಿವಾಸ ಬೇಡಿಕೊಂಡ. ತಮ್ಮ ಆಶೆಗೆ ಒಬ್ಬರನ್ನೊಬ್ಬರು ಇದು ಮಾಡ್ತಾ ಇದ್ದಾರೆ. ಅವಾಗ ಪೋತ್ರಿ ಹರಿಣ ಇತ್ಯುಕ್ತೋ ಹರೆಯೇ ಸ್ಥಾನಕಾಂಕ್ಷಿಣೆ ತದಾ ದದೌ ಹರೇ ಪಾದಶತ ಮಾತ್ರ ರಮಾಪತೇ. ವಿಶೇಷವಾಗಿ ದೇವರಿಗೆ 100 ಅಡಿ ಜಾಗ ಕೊಟ್ಟರಂತೆ, ನೋಡಪ್ಪ ಇಷ್ಟು ಕೊಡ್ತೇನೆ ನೋಡಿ, ನೀನು ಕೊಡೋ ದುಡ್ಡಿಗೆ ಇಷ್ಟೇ ಕೊಡಬೇಕು ಅಂತ. ಈ ರೀತಿಯಲ್ಲಿ ವಿನೋದದಿಂದ ಒಬ್ಬರಿಗೊಬ್ಬರು ಈ ಥರ ಮಾಡಿದರು. ಹೇಗೆ ಹೇಳ್ತಾರೆ, ಮೋಹ ಮೋಹನಾರ್ಥಂ ಹಿ ಅಭಕ್ತಾನಾಂ ಭಕ್ತಾನಾಂ ಭಕ್ತಿ ಸಿದ್ಧಯೇ. ಭಕ್ತರಿಗೆ ಅಪ್ಪ ನಿಂದೇನೋ ಎಲ್ಲ, ನೀನೇ ಶ್ರೀನಿವಾಸ, ನೀನೇ ವರಾಹ, ಏನು ಆಟ ಆಡ್ತೀಯೋ ಅಂತಾರೆ. ಅಭಕ್ತರಾದವರು ಅಯ್ಯೋ ವರಾಹ ಬೇರೆ ಶ್ರೀನಿವಾಸ ಬೇರೆ ಅಂತ ಹಾಗೆ ಚಿಂತನೆ ಮಾಡ್ತಾರೆ. ಈ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ. ನಂತರ ವಿಶೇಷವಾಗಿ ವರಾಹದೇವರು ಶ್ರೀನಿವಾಸನಿಗೆ ಭೋಜನಕ್ಕಾಗಿ ಒಳ್ಳೆ ವಿಶೇಷವಾಗಿ ಬಕುಲಮಾಲೆಯನ್ನು ಕೊಡ್ತಾ ಇದ್ದಾರೆ. ಪಾಕಕಾರಿಣಿ ಅಡುಗೆಯನ್ನು ಮಾಡಿ ಶ್ರೀನಿವಾಸನಿಗೆ ಕೊಡತಕ್ಕಂಥ ಒಳ್ಳೆ ತಾಯಿಯನ್ನು ಕೊಡ್ತಾ ಇದ್ದಾರೆ. ಆಕೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಶ್ಯಾಮಕಾನ್ನಂ ನಿರಂತರಂ. ವರಾಹದೇವರ ಹತ್ರದಿಂದ ಆ ಶ್ಯಾಮೆ ಅಕ್ಕಿಯನ್ನು ತಂದು ಅದರಿಂದ ವಿಶೇಷವಾಗಿ ಮಧು ಅಂತ ಹೇಳ್ತಾ ಇದ್ದಾರೆ, ಸಮಧು ಪ್ರೇಷಯನ್ ನಿತ್ಯಂ. ಒಳ್ಳೆ ಜೇನು ಸಹಿತವಾಗಿ ಶ್ಯಾಮಕಾನ್ನವನ್ನು ಕಳಿಸ್ತಾ ಇದ್ರಂತೆ. ಆಕೆ ಅನ್ನ ಪಾನ ಔಷಧಾದಿಗಳಿಂದ ಶ್ರೀನಿವಾಸನ ಸೇವಾ ಮಾಡ್ತಾ ಬಂದು ಎಂಬುದನ್ನು ಚೆನ್ನಾಗಿ ಚಿಂತನೆ ಮಾಡ್ತಾರೆ. ನಂತರ ಅವಾಗ ಹೇಳ್ತಾ ಇದ್ದಾರೆ ಋಷಿಗಳು, ಸರಿ ಸರಿ ತುಂಬ ಸಂತೋಷ ಆಯಿತು. ಇನ್ನು ಶ್ರೀನಿವಾಸ ಅಲ್ಲಿ ವೇಂಕಟಗಿರಿಯಲ್ಲಿ ವಾಸ ಮಾಡಿದನಲ್ಲ, ಬಕುಲಾದೇವಿ ಸೇವಾ ಮಾಡಲಿಕ್ಕೆ ಬಂದಲ್ಲ, ಆಕೆ ಯಾರು ಅಂತ ಹೇಳ್ತಾ ಇದ್ದಾರೆ. ಅವಾಗ ಹೇಳ್ತಾರೆ, ಪುರ ಯಶೋಧ ಬಕುಲ ಕೃಷ್ಣಸ ಜನನೀಕ್ಯಭೂತ್ ಅದೃಷ್ಟಾನಂತ ರೂಪಸ್ಯ ಕೃಷ್ಣಸ ತನಯಸ ಚ ಕಲ್ಯಾಣಾದಿ ಮಹಾಪುಣ್ಯಂ ತದ ಅಯಾಚತ ತಂ ಹರಿಂ. ಯಶೋಧಾದೇವಿ ಕೃಷ್ಣನನ್ನು ಕೇಳ್ತಾ ಇದ್ದಾಳೆ, ಕೃಷ್ಣ ನಿನ್ನ ಮದುವೆಗಳೆಲ್ಲ ನನ್ನ ಹತ್ತಿರ ಇದ್ದು ನೋಡಲಿಲ್ಲಪ್ಪ, ಆದ ಕಾರಣ ನಿನ್ನ ಮದುವೆಯನ್ನು ಹತ್ತಿರ ಇದ್ದು ನಾನೇ ಮಾಡಿಸ್ಬೇಕು ಅಂದಾಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಹಾಗೇ ಆಗಲಿ ಅಂತ. ಜನ್ಮನ್ಯನಂತರೇ ದೇವಿ ತಾವಕೀನಂ ಮನೋರಥಂ ಶ್ರೀಶೈಲೇ ಪೂರಯಿಷ್ಯಾಮಿ ಕಿಂಚಿತ್ ಕಾಲಾದ ನಂತರಂ. ನಮ್ಮ ಸ್ವಲ್ಪ ಕಾಲ, ಸ್ವಲ್ಪ ಅಂದ್ರೇನು, ಯುಗವೇ ಹೋಯಿತು, ಇನ್ನೊಂದು ಯುಗ ಬಂತು. ಆ ಯುಗದಲ್ಲಿ ಶ್ರೀಶೈಲದಲ್ಲಿ ಪೂರ್ಣ ಮಾಡ್ತೇನೆ ಅಂತ ಹೇಳಿದ. ಆ ರೀತಿಯಲ್ಲಿ ಕಲೇಬರವನ್ನು ತ್ಯಾಗ ಮಾಡಿ ಯಶೋಧ ನಂದ ಪತ್ನಿ ಇಲ್ಲಿಗೆ ಬಂದಿದ್ದಾಳಯ್ಯ ಹೇಳ್ತಾ ಇದ್ದಾರೆ. ಶ್ರೀನಿವಾಸ ಬಂದ, ಹೇಗೆ ಬಂದ ಅಂದರೆ, ತಸ್ಯಾಹ ಪ್ರೀತ್ಯೈ ವಾಸುದೇವೋಹಿ ಅಷ್ಟಾವಿಂಶತಿ ಮೇ ಕಲವು ಆವಿರ್ಭೂಯ ಯಶೋಧಾಯಾಹ ತೋಷಕೈಹಿ ಗುಣಕರ್ಮಭಿ. ಯಶೋಧಾದೇವಿಗೆ ಸಂತೋಷ ಕೊಡತಕ್ಕಂಥ ಗುಣ ರೂಪ ಕ್ರಿಯೆಗಳಿಂದ ಬಂದಿದ್ದಾನೆ ಸ್ವಾಮಿ. ಆಕೆಗಾಗಿ ಬಂದ, ಆಕೆಗೆ ಸಂತೋಷ ಕೊಡಲಿಕ್ಕೆ ಬಂದ ಅಂತ ಹೇಳ್ತಾ ಇದ್ದಾರೆ. ನಂತರ ಕ್ರೀಡನ್ನಾಸ್ತೆ ಜಗನ್ ಜಗದ್ಯೋನಿ ನಿರ್ದೋಷೋಪೀಶ್ವರೋಪಿ ಚ. ವಿಶೇಷವಾಗಿ ಭಗವಂತ ತಾನು ನಿರ್ದೋಷನಾದರೂ, ಜಗತ್ತಿಗೆ ಈಶ್ವರನಾದರೂ ಕೂಡ ಆಟ ಆಡ್ತಾ ಬಂದಿದ್ದಾನಯ್ಯ, ಆಟ ಆಡ್ತಾ ಇದ್ದಾನೆ. ಈ ಥರ ಸಜ್ಜನರು ಕಲಿಯುಗದಲ್ಲಿ ನಾನಾ ಪಾಪಾಚಾರ ರತಾತ್ಮನಾಂ ಕಲೌ ಕಲ್ಮಷಚಿತ್ತಾನಾಂ ರಕ್ಷಣಾರ್ಥಂ ರಮಾಕಾಂತೋ ರಮತೆ ಪ್ರಾಕೃತೋ ಯಥಾ. ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೆ ಸಾಮಾನ್ಯ ಜನರಂತೆ ಕೃಷ್ಣ ಆಟ ಆಡ್ತಾ ಇದ್ದಾನಯ್ಯ. ಅವನ ನೆನೆದು ನೆನೆದು ಎಲ್ಲರೂ ಸಂತೋಷ ಪಡ್ತಾರೆ. ದೈತ್ಯರಿಗೆ ಮೋಹ ಕೊಡಲಿಕ್ಕೆ, ದೇವತೆಗಳಿಗೆ ಮುಕ್ತಿ ಕೊಡಲಿಕ್ಕೆ, ತನ್ನ ಭಕ್ತರಿಗೆ ಹಿತಕ್ಕಾಗಿ, ಅದರಲ್ಲಿ ವಿರಕ್ತರಾದವರಿಗೆ ವಿಶೇಷತಃ ಅಂತ, ಭಗವಂತ ವಿರಕ್ತರಾದವರಿಗೆ ಆನಂದ ಕೊಡಲಿಕ್ಕೆ ಇಲ್ಲಿ ಈ ಥರ ಆಟ ಆಡ್ತಾ ಇದ್ದಾನೆ ಶ್ರೀನಿವಾಸನಾಗಿ. ಇನ್ನು ಹೇಳ್ತಾ ಬರ್ತಾ ಇದ್ದಾರೆ, ನಕೃತಂ ದೇವ ಸಂಘೈಶ್ಚ ನಕೃತಂ ವಿಶ್ವಕರ್ಮಣ. ಈ ರೂಪ ಏನಿದೆ ಅದು ದೇವತೆಗಳು ಮಾಡಿಲ್ಲ, ವಿಶ್ವಕರ್ಮ ಮಾಡಿಲ್ಲ. ಸ್ವೇಚ್ಛೆಯ ಕ್ರೀಡತೆ ತತ್ರ ತತ್ರ ಹಿ ಇಚ್ಛಾರೂಪ ವಿರಾಜಿತ. ಇಚ್ಛಾರೂಪ ಅಂದರೆ ಏನು ಅರ್ಥ ಅಂದರೆ, ಇನ್ನೊಬ್ಬರು ಮಾಡಿದ್ದಲ್ಲ, ತಾನೇ ಸ್ವಯಂ ನಿರ್ಮಾಣ ಮಾಡಿ ಆ ಮೂರ್ತಿಯಲ್ಲಿ ತಾನು ಆಟ ಆಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಈ ಕಾರಣದಿಂದ ಯಶೋಧಾದೇವಿಯೇ ಬಕುಲಾದಳು. ಆಕೆಯೇ ಶ್ರೀನಿವಾಸನ ಕಲ್ಯಾಣವನ್ನು ಮಾಡಿಸ್ತಾ ಇದ್ದಾಳೆ. ಕಿಮಲಭ್ಯ ಹರೌ ತುಷ್ಟೇ ಜ್ಞಾನ ವಿಜ್ಞಾನ ಸಂಪದ. ಭಗವಂತ ಅನುಗ್ರಹ ಮಾಡಿದರೆ ಜ್ಞಾನ ವಿಜ್ಞಾನಗಳಿಗೆ ಏನು ಕಡಿಮೆ ಇರುತ್ತಯ್ಯ, ಇದನ್ನು ಹೇಳ್ತಾ ಇದ್ದಾರೆ. ಕಶ್ಚಿತ್ ದೇವಂ ಪೂಜಯತಿ ಕಶ್ಚಿತ್ ದೇವೇನ ಪೂಜ್ಯತೆ. ಕೆಲವರು ದೇವರನ್ನು ಪೂಜೆ ಮಾಡ್ತಾರೆ, ಕೆಲವರು ದೇವರಿಂದ ಪೂಜಿತರಾಗ್ತಾರಯ್ಯ. ಹನುಮಂತ ದೇವರನ್ನು ಪೂಜೆ ಮಾಡ್ತಾ ಇದ್ದ, ದೇವರು ಅರ್ಜುನನಿಗೆ ಸೇವೆ ಮಾಡಿದರಯ್ಯ. ಆದ್ದರಿಂದ ಆ ಕೋವರ್ಣ ಏದ್ಧರೇ ಕ್ರೀಡಾಂ ವಿಚಿತ್ರಾಂ ಜನಪಾವನೀಂ. ಜನರನ್ನು ಪಾವನ ಮಾಡತಕ್ಕಂತಹ ಭಗವಂತನ ಕ್ರೀಡೆಯನ್ನು ವರ್ಣನೆ ಮಾಡತಕ್ಕಂಥವರು ಯಾರು ಅಂತ ಆ ಶ್ರೀಕೃಷ್ಣನ ವಿಶೇಷವಾಗಿರತಕ್ಕಂಥ ವರ್ಣನೆಯನ್ನು ಮಾಡಿ ಮುಂದೆ ಹೇಳ್ತಾರೆ. ಕದಾಚಿತ್ ವೆಂಕಟೇಶಸ್ತು ಚಿಂತೆಯಾಮಾಸ ವೈಹಯಂ ಮನಸಾ ಚಿಂತ್ಯ ಮಾನೇತು ಹಯ ಪ್ರತ್ಯಕ್ಷಮಾಗತಃ. ಒಂದು ಸಲ ಶ್ರೀನಿವಾಸ ತಾನು ಕುದುರೆಯನ್ನು ಚಿಂತನೆ ಮಾಡ್ತಾ ಇದ್ದಾನೆ. ಕುದುರೆಯನ್ನು ಮನಸ್ಸಲ್ಲಿ ಚಿಂತನೆ ಮಾಡಿದ ಕೂಡಲೇ ಕುದುರೆ ಪ್ರತ್ಯಕ್ಷ ಆಗ್ತಾ ಇದೆ. ವಿಶೇಷವಾಗಿ ಯಾರು ಕುದುರೆ? ವಾಯುದೇವರೇ. ವಾಯು ಅಶ್ವತ್ವಮಾಪನ್ನ ರಜ್ಜುಸ್ತತ್ವಾಭಿಮಾನಿನಿ. ವಾಯುದೇವರೇ ವಿಶೇಷವಾಗಿ ಕುದುರೆಯಾಗಿ ಬರ್ತಾ ಇದ್ದಾರೆ. ತತ್ವಾಭಿಮಾನಿನಿ ಆಗಿರತಕ್ಕಂತಹ ಲಕ್ಷ್ಮೀದೇವಿಯೇ ಹಗ್ಗವಾಗಿ ಬರ್ತಾ ಇದ್ದಾಳೆ. ಲಕ್ಷ್ಮೀದೇವಿ ತಾನಾಗಿ ಬರ್ತಾ ಇದ್ದಾಳೆ ಅಲ್ಲಿಗೆ. ವಿಶೇಷವಾಗಿ ಆ ಕುದುರೆ ಬಂದ ಕೂಡಲೇ ಕೃಷ್ಣ ಭಗವಂತ ಆ ಕುದುರೆಗೆ ಒಳ್ಳೆ ಮಾನ್ಯತೆಯನ್ನು ಕೊಟ್ಟು ಅದನ್ನು ತಡವಿದ. ಇಲ್ಲಿ ಹೇಳ್ತಾ ಇದ್ದಾರೆ, ಹಯೋಪರಿ ಸಮಸ್ಥಾಯ ಸರ್ವಾಭರಣ ಭೂಷಿತ ಕಾಂಚೀಂ ಬದ್ವಾರಮಾಕಾಂತಃ ಕಾಂಚೀಧಾಮ ವಿರಾಜಿತ. ಆ ಕುದುರೆ ಮೇಲೆ ಕೂಡ್ತಾ ಇದ್ದಾರೆ ಭಗವಂತ. ಎಲ್ಲ ಆಭರಣ ಹಾಕ್ಕೊಂಡಿದ್ದಾನೆ, ಸೊಂಟಕ್ಕೆ ಡಾಬು ಹಾಕ್ಕೊಂಡಿದ್ದಾನೆ, ಒಳ್ಳೆ ಶುಭ್ರವಾದ ವಸ್ತ್ರವನ್ನು ಉಡ್ತಾ ಇದ್ದಾನೆ. 15 ಮೊಳ. ಯಾರ ಮೊಳ? ಅವನ ಮೊಳ, ನಮ್ದಲ್ಲ. ಅವನ ಕೈಯಿಂದ 15 ಮೊಳ, ಅದರ ಮೇಲೆ 5 ಮೊಳದಷ್ಟು ವಸ್ತ್ರವನ್ನು ಹೊದ್ಕೊಂಡಿದ್ದಾನಂತೆ. ನಂತರ ಒಳ್ಳೆ ಕನ್ನಡಿ ನೋಡ್ತಾ ಇದ್ದಾನೆ, ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಅದರಲ್ಲಿ ಒಳ್ಳೆ ಮುಖಕ್ಕೆ ಮೃತ್ತಿಕೆಯನ್ನು ಧಾರಣೆ ಮಾಡ್ತಾ ಇದ್ದಾನೆ. ಅದರ ಮಧ್ಯದಲ್ಲಿ ಕುಂಕುಮ ತಿಲಕ ಇಡ್ತಾನೆ. ತನ್ನ ಮಧ್ಯೆ ಕುಂಕುಮಸ್ಯಾಪಿ ತಿಲಕಂ ಸುಮನೋಹರಂ. ಒಳ್ಳೆ ಮನೋಹರವಾಗಿರತಕ್ಕಂಥ ತಿಲಕವನ್ನು ಧಾರಣೆ ಮಾಡ್ತಾ ಇದ್ದಾನೆ. ಇನ್ನು ಆ ಮಹಾನುಭಾವ ಆತನಿಗೆ ಈ ತಾಂಬೂಲ ಹಾಕ್ಕೊಳ್ಳೋದು ಎಲ್ಲಿ ಅಭ್ಯಾಸ ಆಯಿತೋ ಗೊತ್ತಿಲ್ಲ. ಏನು, ಕೆಲವರೆಲ್ಲ ಇರ್ತಾರೆ ಈ ತಾಂಬೂಲ ಹಾಕಿ ಅಂದರೆ ಈ ಒಂದು ಡಬ್ಬಿಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಸೆಟಪ್ ಇರುತ್ತೆ. ಅದರಲ್ಲಿ ವೀಳ್ಯದೆಲೆ, ಅಡಿಕೆ, ಅದರಲ್ಲಿ ಹಾಕಬೇಕಾದೆಲ್ಲ ಪದಾರ್ಥಗಳು, ಸುಣ್ಣ ಅದು ಇದು ಎಲ್ಲ ಇಟ್ಕೊಂಡು ಡಬ್ಬಿಗಳಲ್ಲಿ ಎಲ್ಲ ಸೇರಿ ದೊಡ್ಡ ಡಬ್ಬಿ ಬಾಕ್ಸ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದನ್ನೊಂದು ಚೀಲದಲ್ಲಿ ಇಟ್ಕೊಂಡು ಚೆನ್ನಾಗಿ, ಹಳೆಯವರಾದರೆ ಒಂದು ಕಪ್ ಅದ ಚೀಲದಲ್ಲಿ ಹಿಡ್ಕೊಂಡು ಹೋಗ್ತಿರ್ತಾರೆ. ಹೊಸವರು ಇರ್ತಾರೆ, ಅವ್ರಿಗೂ ಅಭ್ಯಾಸ ಅಂಟಿರುತ್ತೆ. ಅವರು ನೀಟಾಗಿ ಪ್ಯಾಕ್ ಎಲ್ಲ ಮಾಡಿಕೊಂಡು ಅವರು ತಕ್ಕಂಥ ಲ್ಯಾಪ್ಟಾಪ್ ಕೆಲಸ ಎಲ್ಲ ಹಿಡ್ಕೊಂಡು ಹೋಗ್ತಿರ್ತಾರೆ. ಅಭ್ಯಾಸ ಇದೆ, ಅದನ್ನ ಹಿಡ್ಕೊಂಡು ಹೋಗೋ ಮೇಲಿನ ಕವರ್ ಯಾವುದಾದ್ರೆ ಏನಂತೆ. ಆದರೆ ಇವನಿಗೆ ಆಗಲ್ಲ. ವಿಜಯದಾಸರು ಹೇಳ್ತಾರೆ, ಹೃದಯದಲ್ಲಿರತಕ್ಕಂಥ ಕಮಲದಲ್ಲಿ ಭಗವಂತ ಅಗ್ರೇಶ ಸೂಕ್ಷ್ಮ ರೂಪ ಹೇಗಿದ್ದಾನವ ಅಂದರೆ ಹೇಳ್ತಾ ಇದ್ದಾರೆ, ಸುಂದರ ಮೂರ್ತಿ, ತಾಂಬೂಲ ಮೆಲ್ಲುವ ಮೂರ್ತಿ ಅಂತಾರೆ. ತಾಂಬೂಲ ಮೆಲ್ತಾ ಇದ್ದಾನಂತೆ ಸ್ವಾಮಿ, ಆನಂದಮಯ ಚಿಂತನೆ ಮಾಡಿ ಹೃದಯದಲ್ಲಿ ಅಂತ ಹೇಳ್ತಾರೆ. ಅಂತಾರ ಒಳೆ ಸಪೂಗಿ ಫಲ ತಾಂಬೂಲಂ ಚೂರ್ಣ ನಿಕ್ಷೇಪ ಪಾತ್ರಕಂ. ಒಳ್ಳೆ ಪೂಗಿ ಫಲ ಅಂದರೆ ಅಡಿಕೆ, ಅಡಿಕೆ ಆದ ಮೇಲೆ ತಾಂಬೂಲ, ಅದರಲ್ಲಿ ಸುಣ್ಣ ಇಟ್ಕೊಳ್ಳಿಕ್ಕೆ ಡಬ್ಬಿ, ನಂತರ ಕರ್ಪೂರ, ಆದ ಮೇಲೆ ವಿಶೇಷವಾಗಿರ್ತಕ್ಕಂಥ ಅಡಿಕೆ, ಕಾಚು, ಜಾಕಾಯಿ, ಆದ್ಮೇಲೆ ಹೇಳ್ತಾರೆ ಲವಂಗೈಹಿ ಪತ್ರ ಸಮ್ಮಿಶ್ರೈಹಿ ಗರ್ಭಿತಾಂ ರತ್ನಪೇಟಿಕಾಂ. ಲವಂಗ, ಪತ್ರ ಅಂದರೆ ಜಾಕಾಯಿ, ಜಾಪತ್ರೆ ಅಂತ ಸಿಗುತ್ತೆ, ಒಳ್ಳೆ ಪರಿಮಳದ್ದು. ಆ ಹಿಂದಿನ ಕಾಲಕ್ಕೆ ಒಳ್ಳೆ ಅಡಿಕೆ ಪುಡಿ ತಯಾರು ಮಾಡ್ತಾ ಇದ್ರು, ಅದು ಇವತ್ತು ಸಿಗೋದೇ ಇಲ್ಲ, ಅಷ್ಟು ಚೆನ್ನಾಗಿರ್ತಾ ಇತ್ತು. ಅಂಥದ್ದು ಆ ಪತ್ರ ಹಾಕಿದಂಥ ರತ್ನದ ಪೆಟ್ಟಿಗೆಯನ್ನು ಇಟ್ಕೊಳ್ತಾ ಇದ್ದಾನೆ. ಏನು ಬಾಯಿಯಲ್ಲಿ ತಾಂಬೂಲ ಹಾಕ್ಕೊಳ್ಳಿಕ್ಕೆ ರತ್ನದ ಪೆಟ್ಟಿಗೆ, ಜೊತೆಗೆ ಕನ್ನಡಿ ಇಟ್ಕೊಳ್ತಾ ಇದ್ದಾನೆ, ಜೊತೆಗೆ ಮೃತ್ತಿಕೆ ಹಚ್ಚಿಕೊಳ್ಳಿಕ್ಕೆ ಕುಂಕುಮ ಡಬ್ಬಿ, ಮೃತ್ತಿಕಾ ಡಬ್ಬಿ ಎಲ್ಲ ಇಟ್ಕೊಳ್ತಾ ಇದ್ದಾನೆ. ಯಾಕಪ್ಪ, ಎಲ್ಲಾದರೂ ಇಳಿದ್ರೆ ಬೇಟೆಗೆ ಹೋಗ್ತಾ ಇದ್ದಾನೆ, ಎಲ್ಲಾದರೂ ಚೂರು ಇಳಿದ್ರೆ ಮುಖ ತೊಳೆದರೆ ಅಲ್ಲಿ ಚೂರು ಹಚ್ಕೋಬೇಕಲ್ಲ, ಮತ್ತು ಅದನ್ನು ಮಾಡ್ತಾ ಇದ್ದ ತಗೊಂಡು ಹೋಗ್ತಾ ಇದ್ದಾನೆ. ಹೇಗೆ ತಗೊಂಡು ಹೋಗ್ತಾ ಇದ್ದಾನೆ? ಸ್ವರ್ಣ ನಿರ್ಮಿತ ವಸ್ತ್ರೇಣ ಬದ್ಧ್ವಾ ಅಥವಾ ಕಟಿಮದ್ಧತಃ, ಒಳ್ಳೆ ಬಂಗಾರದ ವಸ್ತ್ರ, ಅದರಲ್ಲಿ ಎಲ್ಲ ಇಟ್ಟುಕೊಂಡು ಆ ವಸ್ತ್ರವನ್ನು ಈ ಸೊಂಟಕ್ಕೆ ಮಧ್ಯ ಕಟ್ಕೊಳ್ತಾ ಇದ್ದಾನಂತೆ. ಅಂದರೆ ಹೇಗೆ ಕಟ್ಟಿರೋದು ಅಂದರೆ, ಈ ಸೊಂಟಕ್ಕೆ ಸುತ್ತು ಆ ವಸ್ತ್ರ ಬರಬೇಕು, ಮಧ್ಯದಲ್ಲಿ ಕಟ್ಟಿರಬೇಕು, ನಿಮಗೇನು ಈ ಸೊಂಟಕ್ಕೆ ಒಂದು ಬ್ಯಾಗ್ ಥರ ಚೆನ್ನಾಗಿದೆ ಹಾಕ್ಕೊಂಡಿದ್ದಾನೆ ಸ್ವಾಮಿ, ತೋರಿಕೊಡ್ತಾ ಇದ್ದಾನೆ, ಕಟ್ಟಿಕೊಂಡು ಬರಬೇಕಯ್ಯ ಬೇಕಾದ್ದನ್ನು ಅಂತ. ನಾನೇ ಕಟ್ಟಿಕೊಂಡು ಬರ್ತಾ ಇದ್ದೆ, ನೀವೇನು ಕಟ್ಟಿಕೊಂಡು ಬರೋದೆ? ನೀವು ಕಟ್ಟಿಕೊಂಡು ಬರಬೇಕು, ಮಾರ್ಗ ಮಧ್ಯದಲ್ಲಿ ಬೇಕಾದ್ದನ್ನು ಕಟ್ಟಿಕೊಂಡು ಬರಬೇಕು. ಆದ್ದರಿಂದ ನೀವು ಕೂಡ ನಿಮಗೆ ಬೇಕಾಗಿದ್ದನ್ನು ಕಟ್ಟಿಕೊಂಡು ಬನ್ನಿ, ನನ್ನ ಹತ್ರ ಬರುವಂಥವರು. ನಂತರ ವಿಶೇಷವಾಗಿರತಕ್ಕಂಥ ಸ್ವರ್ಣಯಜ್ಞೋಪವೀತಾಂಗ, ಸ್ವರ್ಣ ಸುವರ್ಣ, ಎಲ್ಲ ಕಡೆ ಸ್ವರ್ಣ ಅಂದಲ್ಲಿ ಸುವರ್ಣ ಅಂದರೆ ಒಳ್ಳೆ ವರ್ಣಗಳು, ಅಂದರೆ ವೇದ ವೇದಾಕ್ಷರಗಳಿಂದ ತುಂಬಿರತಕ್ಕಂಥ ಯಜ್ಞೋಪವೀತ ಅಂದರೆ ವೇದಗಳೇ ಯಜ್ಞೋಪವೀತವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಾದಿಗಳೇ ವಿಶೇಷವಾಗಿ ಭಗವಂತನ ಯಜ್ಞೋಪವೀತ ರೂಪದಲ್ಲಿವೆ. ನಂತರ ಕಂಠಾಭರಣ ಭೂಷಿತ, ಒಳಗೆ ಒಳ್ಳೆ ಕುತ್ತಿಗೆಲ್ಲ ಆಭರಣಗಳು ಹಾಕ್ಕೊಂಡಿದ್ದಾನೆ, ಕಂಕಣ ಹಾಕ್ಕೊಂಡಿದ್ದಾನೆ ಕೈಗೆ, ಭುಜಕೀರ್ತಿಯನ್ನು ಹಾಕ್ಕೊಂಡಿದ್ದಾನೆ, ಕೈಗೆಲ್ಲ ಬೆರಳುಗಳಿಗೆಲ್ಲ ಉಂಗುರಗಳು ಹಾಕ್ಕೊಂಡಿದ್ದಾನೆ. ನಂತರ ಕುಂಕುಮಾಕ್ತ ಸುಗಂಧೇನ ಲಿಪ್ತೋ ರೂಪಹುರಂಜಿತ, ಗಂಧ ಅದಕ್ಕೆ ಒಳ್ಳೆ ಕುಂಕುಮ ಕೇಸರಿ ಹಾಕಿದರೆ, ಚೆನ್ನಾಗಿ ತಿಕ್ಕಿದರೆ ಹೇಗಿರಬೇಕು, ಒಳ್ಳೆ ಹಳದಿ ಬಣ್ಣದ ಗಂಧ, ಅಂಥ ಒಳ್ಳೆ ಗಂಧದಿಂದ ಚೆನ್ನಾಗಿ ಮೈ ಕೈ ಎಲ್ಲ ಊರು ಅಂದರೆ ವಿಶೇಷವಾಗಿರತಕ್ಕಂಥ ಉರೋ ಬಾಹುರಂಜಿತ ಅಂತ ಹೇಳ್ತಾ ಇದ್ದಾರೆ. ಉರಸ್ಸು ಬಾಹುಗಳು ಎದೆ ಎಲ್ಲ ಹಚ್ಚಿಕೊಂಡಿದ್ದಾನೆ. ನಂತರ ಕವರೀಕೃತ ಕೇಶೇಶು ರಕ್ತವಸ್ತ್ರಂ ಸುವೇಷ್ಟಜ, ಆ ಕೂದಲನ್ನು ಚೆನ್ನಾಗಿ ಶಿಖೆ ಕಟ್ಟಿದ್ದಾನೆ ಗಂಟು, ಅದಕ್ಕೆ ಕೆಂಪಾದ ವಸ್ತ್ರವನ್ನು ಸುತ್ತಿದ್ದಾನೆ. ಲಂಬಿತೈಹಿ ಪುಷ್ಪಜಾಲೈಶ್ಚ ಸ್ಕಂಧಗೈಹಿ ಪರಿಭೂಷಿತ, ಒಳ್ಳೆ ಹೂವಿನ ಸರವನ್ನು ಹಾಕ್ಕೊಂಡಿದ್ದಾನೆ, ಪುಷ್ಪಮಾಲೆಗಳನ್ನು ಚೆನ್ನಾಗಿ ಅದು ಜೋತು ಬಿದ್ದಿವೆ. ವಿಶೇಷವಾಗಿ ಹೆಗಲ ಮೇಲಿಂದ ವಿಶೇಷವಾಗಿ ಮೊಣಕಾಲ ಪರ್ಯಂತ ಇವೆ. ಸುವರ್ಣರತ್ನ ಸಂಬದ್ಧ ಪಾದುಕ ಗುಹಿಕ ಗುಹಿತಾಂಗ್ರಿಹಕ ಹೇಳ್ತಾ ಇದ್ದಾರೆ. ಗೂಹಿತ ಅಂಘ್ರಿಕಃ ಅಂತ ಹೇಳ್ತಾರೆ, ಅಂದರೆ ಏನು, ಸುವರ್ಣದಿಂದ ಕೂಡಿದ ರತ್ನಗಳಿಂದ ಸಂಬದ್ಧವಾದ ಪಾದುಕ ಗೂಹಿತ ಅಂದರೆ ಅವನದ್ದೇ ರೂಪಗಳಿಂದ ಏರ್ಪಟ್ಟಂಥ ಪಾದುಕ, ಆ ಪಾದುಕೆಯಲ್ಲಿ ಇವನ ಪಾದವನ್ನು ಬಚ್ಚಿಟ್ಟು ನಡೀತಾ ಇದ್ದಾನೆ, ಧನುರ್ಬಾಣಗಳನ್ನು ಧಾರಣೆ ಮಾಡಿದ್ದಾನೆ. ಹೇಗಿದ್ದಾನೆ? ಸಾಕ್ಷಾನ್ ಮನ್ಮಥ ಮನ್ಮಥ, ಮನ್ಮಥನಿಗೆ ಮನಸ್ಸು ಕೇಳಿಸುವಂಥ ರೂಪದಿಂದ ಬರ್ತಾ ಇದ್ದಾನೆ ಸ್ವಾಮಿ. ಇವಂ ಮನೋಹರಂ ರೂಪಂ ಧೃತ್ವಾ ಶ್ರೀ ವೆಂಕಟೇಶ್ವರ ಹಯಂ ರತ್ನ ಸಮಾಕೀರ್ಣೈ ಉಪಬರ್ಹೈ ವಿಭೂಷಿತಂ ಸುವರ್ಣ ತಿರಕಾಯುಕ್ತಂ ವಾಯುಜೆ ವೇಗಂ ಮನೋಜವಂ. ಒಳ್ಳೆ ಕುದುರೆಯನ್ನು ಏರುತ್ತಾ ಇದ್ದಾನೆ, ಒಳ್ಳೆ ಜೀನು ಎಲ್ಲ ಹಾಕಿದ್ದಾರೆ, ಆ ಜೀನೇ ವಿಶೇಷವಾಗಿ ಲಕ್ಷ್ಮೀದೇವಿ ಒಳ್ಳೆ ಸುವರ್ಣ ತಿಲಕ ಇಟ್ಟಿದ್ದಾರಂತೆ ಆ ಕುದುರೆಗೆ. ವಾಯುವೇಗ ಮನೋವೇಗದಿಂದ ಹೋಗ್ತಾ ಇದೆ. ನೀಲವರ್ಣದಲ್ಲಿರುವಂಥ ಕುದುರೆ ಬಿಳಿ ಪಾದವಿದೆಂತೆ, 15 ಮೊಳದಷ್ಟು ಎತ್ತರ. ದೇವಮಣಿ ಮೊದಲಾದ ಒಳ್ಳೆ ಕುದುರೆಗಳಿಗಿರಬೇಕಾದ ಲಕ್ಷಣಗಳಿಂದ ಕೂಡಿರತಕ್ಕಂಥ ಆ ಕುದುರೆಯನ್ನು ಏರಿ ಸ್ವಾಮಿ ಇಲ್ಲಿ ಬೆಟ್ಟದಿಂದ ಕೆಳಗೆ ವಿಶೇಷವಾಗಿ ಅವರುಹ್ಯ ಕೆಳಗಿರಿದು ಬಂದು ವಿಶೇಷವಾಗಿ ಬೇಟೆಗೆ ಹೋಗ್ತಾ ಇದ್ದಾರೆ. ಮೃಗಾನ್ ಬಹುವಿಧಾಕಾರಾನ್ ಸಿಂಹ ಶಾರ್ದೂಲ ಜಂಬುಕಾನ್, ಬೇಟೆಗೆ ಬಂದ ನಾನಾ ರೀತಿಯಾದ ಕ್ರೂರ ಪ್ರಾಣಿಗಳನ್ನೆಲ್ಲ ಬೇಟೆಯಾಡ್ತಾ ಇದ್ದಾನೆ. ಇಲ್ಲಿ ಮತ್ತು ಬರುತ್ತೆ, ಮಾತಂಗಾನ್ ಸರ್ಭಾನ್ ಘೋರಾನ್ ಏಣಾನ್ ವೈ ಮಹಿಷಾನ್ ಅಪಿ, ಜಿಂಕೆಗಳು ಇದ್ದು ಅದನ್ನ ಬೇಟೆಯಾಡಿದ ಅಂತ. ಇಲ್ಲೇ ಸ್ವಲ್ಪ ಬರುವುದು ಎಲ್ಲರಿಗೂ, ಏನದು ಅಂದರೆ ಜಿಂಕೆ ಒಳ್ಳೆ ಪ್ರಾಣಿ, ಸಾಧು ಪ್ರಾಣಿ, ಅದನ್ನ ಯಾಕೆ ಇವ್ರು ಕೊಲ್ತಾರೆ? ಕೊಲ್ಲುವುದು, ಅದರ ಚರ್ಮ ಬಳಸೋದು, ಇವೆಲ್ಲ ಏನಿದು? ಬಹಳ ಜನಕ್ಕೆ ಆ ಜಿಂಕೆ ಕೊಲ್ಲೋದಾಗಲಿ ಆ ಚರ್ಮ ಬಳಸೋದಾಗಲಿ ಆಗಲ್ಲ, ದೇವರ ಪೆಟ್ಟಿಗೆ ಅವೆಲ್ಲ ಬಳಸೋದೆಲ್ಲ ತಪ್ಪು ಅಂತಲೇ ವಾದ ಮಾಡ್ತಾರೆ, ಹಿಂಸಾ ಅಂತ. ಆದರೆ ಅಲ್ಲಿ ಹೇಳ್ತಾರೆ, ಈ ಜಿಂಕೆ ಆ ಜನ್ಮದಲ್ಲಿ ಅದು ಸಾತ್ವಿಕವಾಗಿದೆ, ಆದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಇಂದಾಗಿ ಹೆದರಿ ಹೆದರಿ ಬದುಕ್ತಾ ಇರುತ್ತೆ. ಯಾಕೆ? ಹಿಂದಿನ ಜನ್ಮದಲ್ಲಿ ಹೆದರಿಸಿ ಹೆದರಿಸಿ ಬದುಕಿದ್ದರಿಂದ ಹೆದರುವ ಜನ್ಮ ದೇವರು ಕೊಡ್ತಾರೆ. ಶ್ರಾದ್ಧಕಲ್ಪ ಅಂತ ಹರಿವಂಶದಲ್ಲಿ ಬರುತ್ತೆ, 7 ಜನ ಬ್ರಾಹ್ಮಣರು ಅವರು ಬೇಡರಾಗಿದ್ದುಕೊಂಡು ನಾನಾ ಪ್ರಾಣಿಗಳನ್ನು ಹೆದರಿಸಿ ಹೆದರಿಸಿ ಕೊಂದಿರ್ತಾರೆ. ಅದಕ್ಕೆ ಅವರು ಜಿಂಕೆಗಳಾಗಿ ಹುಟ್ಟುತ್ತಾರೆ. ಜಿಂಕೆಗಳಾಗಿ ಹುಟ್ಟಿ ಕ್ಷಣ ಕ್ಷಣಕ್ಕೆ ಹೆದರ್ತಾ ಇರ್ತಾರೆ. ಯಾಕೆ? ಅವರು ಹೆದರಿಸಿ ಹೆದರಿಸಿ ಪ್ರಾಣ ತೆಗೆದಿರ್ತಾರೆ. ಅದರಿಂದ ಅದಕ್ಕೆ ಜಿಂಕೆಗೆ ಆ ರೀತಿಯಾಗಿರ್ತಕ್ಕಂಥದ್ದನ್ನು ಭಗವಂತ ವಿಧಾನ ಮಾಡಿದ್ದಾನೆ. ನಾವು ಅದನ್ನು ದಾಟ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಆ ಕಾಲದ್ದು ಮಾತ್ರ ನೋಡ್ತೀವಿ, ಹಿಂದೆ ನಾವು ಮಾಡಿಕೊಂಡ ಕರ್ಮವನ್ನು ನಾವು ನೋಡಲ್ಲ, ಭಗವಂತ ಮಾತ್ರ ನೋಡುತ್ತಾ ಇರ್ತಾನೆ. ಶ್ರೀನಿವಾಸ ವಿಶೇಷವಾಗಿರತಕ್ಕಂಥ ಈ ದುಷ್ಟ ಪ್ರಾಣಿಗಳು ಸಂಹಾರ ಮಾಡುತ್ತಾ ಅಲ್ಲಿ ಒಂದು ಆನೆಯನ್ನು ನೋಡುತ್ತಾ ಇದ್ದಾನೆ. ಮದಮತ್ತಂ ಅನೇಚರಂ ಹಸ್ತಿನಂ ದೃಷ್ಟ್ವಾ, ಅಲ್ಲೊಂದು ಆನೆ ಮದದಿಂದ ತಿರುಗಾಡ್ತಾ ಇದೆ, ಅದಕ್ಕೆ ಅದರ ಹಿಂದೆ ಬಿದ್ದ ಸ್ವಾಮಿ. ಅವಾಗ ಭಗವಂತನ ಹೆದರಿಕೆಯಿಂದ ಸ್ವಲ್ಪ ದೂರ ಹೋಗಿ 1.5 ಯೋಜನದಷ್ಟು ದೂರಕ್ಕೆ ಹೋಗಿ ತಾನು ಭೂಮಿಗೆ ಬಿದ್ದು ಸೊಂಡಿಲನ್ನು ಎತ್ತಿ ಗರ್ಜನೆ ಮಾಡುತ್ತಾ ಹೊರಟು ಹೋಯಿತು ನಮಸ್ಕಾರ ಮಾಡಿ. ಆವಾಗ ದೇವರ ಕಣ್ಣಿಗೆ ಅಲ್ಲಿರುವಂಥ ಕನ್ಯೆಯರು ಕಾಣಿಸಿದರು ಅಂತ ಹೇಳ್ತಾರೆ. ಆವಾಗ ಋಷಿಗಳು ಕೇಳ್ತಾ ಇದ್ದಾರೆ, ಆ ಕನ್ಯೆಯರು ಯಾರು, ಎಲ್ಲಿಂದ ಬಂದರು, ಆ ವನಕ್ಕೆ ಯಾಕೆ ಬಂದರು ಅಂತ ಇವೆಲ್ಲವನ್ನ ಪ್ರಶ್ನೆ ಮಾಡುವಾಗ ಅಲ್ಲಿ ಹೇಳ್ತಾರೆ, ಅಯ್ಯ ಆ ಕನ್ಯೆಯ ವಿಶೇಷವಾಗಿರತಕ್ಕಂಥ ಜನ್ಮ ಪರಮ ಪಾವನವಾದ್ದು. ಹಿಂದೆ ಪಾಂಡವರ ಯುದ್ಧ ಆದ ಮೇಲೆ, ಮಹಾತ್ಮರಾಗಿರ್ತಕ್ಕಂಥ ಪಾಂಡವರ ಯುದ್ಧ ಮುಗಿದ ಮೇಲೆ 28ನೇ ಕಲಿಯುಗದಲ್ಲಿ ವಿಕ್ರಮಾರ್ಕಾದಿಗಳೆಲ್ಲ ಭೂಪರು ತಾವು ಸ್ವರ್ಗಲೋಕಕ್ಕೆ ಹೊರಟ ಮೇಲೆ, ಅಂದರೆ ಸಾವಿರಾರು ವರ್ಷಗಳು ಗತಿಸಿ ಹೋದ ಮೇಲೆ ಚಂದ್ರವಂಶದಲ್ಲಿ ಸುವೀರ ಅಂತ ರಾಜ ಬಂದ. ಆ ಸುವೀರನಿಗೆ ಸುಧರ್ಮ ಅಂತ ಮಗ ಬರ್ತಾ ಇದ್ದಾನೆ. ಜಜ್ಞೆ ಸುಧರ್ಮ ತತ್ಪುತ್ರ ತತ್ಸುತೌ ನೃಪಭಂಗವು ಆಕಾಶ ತೊಂಡಮಾನಾಖ್ಯವು ಜಾತವು ಲೋಕ ಯಶಸ್ಕರವು. ಆ ವಿಶೇಷವಾಗಿರತಕ್ಕಂಥ ಸುಧರ್ಮರಾಜನಿಗೆ ಇಬ್ಬರು ಮಕ್ಕಳಾಗ್ತಾ ಇದ್ದಾರೆ, ಆಕಾಶರಾಜ ತೊಂಡಮಾನ ಅಂತ. ಲೋಕದಲ್ಲಿ ಒಳ್ಳೆ ಕೀರ್ತಿವಂತರಾಗಿ ಬಂದಿದ್ದಾರೆ, ಧರ್ಮಿಷ್ಠರಾಗಿದ್ದಾರೆ, ಹರಿಭಕ್ತರಾಗಿದ್ದಾರೆ. ನಾರಾಯಣನೇ ಶ್ರೇಷ್ಠ ಅಂತ ಶ್ರೀಹರಿಯ ಪಾದವನ್ನು ಗಟ್ಟಿಯಾಗಿ ಹಿಡಿತಾ ಇದ್ದಾರೆ. ಅದರಲ್ಲಿ ಜ್ಯೇಷ್ಠನಾದಂಥವನೇ ಆಕಾಶರಾಜ, ಒಳ್ಳೆ ಸಾಧುವಾದವ. ಹಾಗೆ ಕನಿಷ್ಠ ತೋಂಡಮಾನ್ ನೃಪಃ, ಈ ಪಂಕ್ತಿಯನ್ನು ಬಿಡಿಸೋ ಕಾಲಕ್ಕೆ ಜ್ಯೇಷ್ಠೋ ವಿಯನ್ ನೃಪಃ ಸಾಧು, ಕನಿಷ್ಠ ತೋಂಡಮಾನ್ ನೃಪಃ ಅಂದರೆ ಈ ಆಕಾಶರಾಜ ಜ್ಯೇಷ್ಠ ಸಾಧು ಚಿಕ್ಕವ ತೋಂಡಮಾನ ಅಂದರೆ ಸಾಧು ಅಲ್ಲ ಅಂತ ಅರ್ಥ ಆಗುತ್ತೆ. ದೊಡ್ಡ ಹೆಂಡತಿ ಒಳ್ಳೆಯವಳು ಅಂದರೆ ಚಿಕ್ಕವಳಲ್ಲ ಅಂತ ಅರ್ಥ. ಲೋಕದಲ್ಲಿ ಹೇಗಿರ್ತಾರಲ್ಲ ಆ ಥರ ಅಂದರೆ ಅಲ್ಲ. ಇಲ್ಲಿ ಹೇಗೆ ಜ್ಯೇಷ್ಠ ವಿಯನ್ ನೃಪಃ ಸಾಧು, ಜ್ಯೇಷ್ಠನಾದ ಆಕಾಶರಾದ ಸಾಧು ಕನಿಷ್ಠ ತೋಂಡಮಾನ್ ನೃಪಃ ಸಾಧು, ಆತನು ಸಾಧುವೆ ಈತನೂ ಸಾಧುವೆ. ಅದಕ್ಕೆ ಮೇಲೆ ಹೇಳಿದ್ದು ಯಾಕೆ ಹೀಗೆ ಅರ್ಥ ಮಾಡ್ತೀರಿ, ಒಬ್ಬ ಸಾಧು ಒಬ್ಬ ಅಸಾಧು ಅಂತ ಮಾಡಿ ಅಂದರೆ ಇಲ್ಲ, ಹಿಂದೆನೆ ಹೇಳಿದ್ದಾರೆ ಇಬ್ಬರು ಧರ್ಮಿಷ್ಠೌ ಹರಿಭಕ್ತೌ ನಾರಾಯಣ ಪರಾಯಣೌ ಅಂತ ಇಬ್ಬರ ಕುರಿತು ಹೇಳಿದ್ದರಿಂದ ಇಬ್ಬರು ಸಾಧುಗಳೇ ಅಂತ. ಸಾಧು ಶಬ್ದ ದೆಹಲಿ ದೀಪನ್ಯಾಯದಿಂದ ಹೊಸ್ತಿಲ ಮೇಲೆ ದೀಪ ಇಟ್ಟರೆ ಅದು ಹೇಗೆ ಹೊರಗೂ ಹೊರಗೂ ಒಳಗೂ ಬೆಳಕನ್ನು ಚೆಲ್ಲುತ್ತೋ ಆ ಶಬ್ದ ಸಾಧು ಎಂಬ ಶಬ್ದ ಇಬ್ಬರಿಗೂ ಅನ್ವಯ ಆಗುತ್ತೆ. ಆ ರೀತಿಯಲ್ಲಿ ತೋಂಡ ದೇಶಾಧಿಪತಿನಾಗಿ ತೋಂಡಮಾನ ರೂಪಾನ ರಾಜ ರಕ್ಷಣೆ ಮಾಡುತ್ತಾ ಇದ್ದ. ಚೆನ್ನಾಗಿತ್ತು ಅವರ ರಾಜ್ಯ. ಆಕಾಶರಾಜನಿಗೆ ಮಕ್ಕಳಾಗಲಿಲ್ಲ. ಅದಕ್ಕಾಗಿ ಬೃಹಸ್ಪತ್ಯಾಚಾರ್ಯರನ್ನ ವಿಶೇಷವಾಗಿ ಇಲ್ಲಿ ಗುರುಂ ಅಂತ ಹೇಳ್ತಾ ಇದ್ದಾರೆ. ಗುರು ಶಬ್ದದಿಂದ ಇವರ ಗುರುಗಳು ಬೃಹಸ್ಪತ್ಯಾಚಾರ, ಅದರಿಂದ ಬೃಹಸ್ಪತ್ಯಾಚಾರ್ಯರಿಗೆ ಹೇಳಿದರು ಅಂತ, ಇಲ್ಲ ಸಾಮಾನ್ಯ ತಮ್ಮ ಗುರುಗಳಿಗೆ ಹೇಳಿದರು ಅಂತ ಹಾಗೂ ಅರ್ಥವೂ ಮಾಡಬಹುದು. ಆಕಾಶರಾಜ ಹೇಳ್ತಾ ಇದ್ದಾನೆ, ಎಷ್ಟು ನಾನು ಎಲ್ಲ ರಾಜ್ಯ ಎಲ್ಲ ಅನುಭವಿಸಿದ್ದೇನೆ, ನಾನಾ ದಾನ ಮಾಡಿದ್ದೆ, ತೀರ್ಥಯಾತ್ರೆಗಳನ್ನು ಮಾಡಿದೆ, ಆದರೆ ನನಗೆ ಮಕ್ಕಳಾಗಲಿಲ್ಲ ರಾಜ. ಏ ಹೇ ಬ್ರಾಹ್ಮಣ, ನನಗೆ ವಿಶೇಷವಾಗಿ ಮಕ್ಕಳಿಲ್ಲದೆ ಹೋದರೆ ನನಗೆ ಯಾವ ಎಲ್ಲ ಇದ್ದು ಏನೂ ಇಲ್ಲದೇ ಆಗಿದೆ ಅಂತ ತುಂಬ ದುಃಖ ಪಡ್ತಾ ಇದ್ದ. ಆವಾಗ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದಾನೆ. ಅಂತಹ ಕಾಲಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಯಜ್ಞಂ ಕುರು ನೃಪ ಶ್ರೇಷ್ಠ ಪುತ್ರಸ್ತೇನ ಭವಿಷ್ಯತಿ, ಯಜ್ಞ ಮಾಡಯ್ಯ ಅದರಿಂದ ನಿನಗೆ ಮಕ್ಕಳಾಗ್ತಾರೆ, ಮಗನಾಗ್ತಾನೆ. ಆವಾಗ ಗುರುಗಳ ಮಾತನ್ನು ಕೇಳಿ ಯಜ್ಞಕ್ಕಾಗಿ ಭೂಮಿಯನ್ನು ಶೋಧನೆ ಮಾಡಿಸಿದರು. ಸ್ವರ್ಣಲಂಗಲ ಸಂಘೈಶ್ಚ ದ್ವಿಜಮಂತ್ರ ಗಣೈಸ್ತಥಾ ಶೋಧ್ಯಮಾನೇ ಧರಾ ಪೃಷ್ಠೇ ತತ್ರ ಪದ್ಮಂ ದದರ್ಶ ಸಹ. ಒಳ್ಳೆ ಬಂಗಾರದ ನೇಗಿಲುಗಳಿಂದ ಬ್ರಾಹ್ಮಣರ ಮಂತ್ರಗಳಿಂದ ಶುದ್ಧ ಮಾಡಿ ಆ ಭೂಮಿಯನ್ನು ಶೋಧನೆ ಮಾಡುವಾಗ ಭೂಮಿಯ ಬಡಿ ಅಡಿಯಲ್ಲಿ ಅಲ್ಲೊಂದು ಸಾವಿರ ದಳ ಇರತಕ್ಕಂಥ ಕಮಲವನ್ನು ನೋಡುತ್ತಾ ಇದ್ದಾನೆ. ಏನಿದು ಅಂತ ಆಶ್ಚರ್ಯ ಪಡ್ತಾ ಇದ್ದಾನೆ. ಅಲ್ಲಿ ನೋಡಿದರೆ ಆ ಕಮಲ ಪತ್ರದಲ್ಲಿ ರಮಾಕೃತಿಂ ಶುಭಾಂ, ಲಕ್ಷ್ಮಿಯಂತೆ ಒಳ್ಳೆ ರೂಪ ಇರತಕ್ಕಂಥ ಚಿಕ್ಕ ಹೆಣ್ಣು ಮಗುವನ್ನು ನೋಡಿ ಓಹೋ ಅಂತ ಸಂತೋಷವಾಗಿ, ದೇವೇನ ದತ್ತಾತು ಯಂ ಇಂದಿರಾಭ ಕನ್ಯಾಕುಮಾರಿ ಕಮಲಾಭನೇತ್ರಿ, ಕಮಲದಳಗಳಲ್ಲಿರತಕ್ಕಂಥ ಕಣ್ಣಿದೆ, ಅಂತಹ ಒಳ್ಳೆ ಕೂಸನ್ನು ದೇವರೇ ಕೊಟ್ಟಿದ್ದಾರೆ ಅಂತ ಆ ಶಿಶುವನ್ನು ಕೈಯಲ್ಲಿ ತಗೊಂಡು ತುಂಬ ಸಂತೋಷ ಪಡ್ತಾ ಇದ್ದಾನೆ. ಆವಾಗ ಮತ್ತು ಮನಸ್ಸಲ್ಲಿ ಅಂದುಕೊಳ್ತಾ ಇದ್ದಾನೆ, ಅಲ್ಲ ಯಾರ ಕನ್ಯೆಯೋ ಏನೋ ನಾನು ಕರ್ಕೊಂಡಲ್ಲ ಅಂತ ಹೇಳಿದಾಗ ಆಕಾಶವಾಣಿ ಆಗ್ತಾ ಇದೆ. ಪುತ್ರೀಯಂ ತವ ಪುಣ್ಯದ ಸಂರಕ್ಷಸ ಮಹಾಭಾಗ ಬಹುಕೀರ್ತಿ ಫಲಪ್ರದಾಂ, ಈ ಮಗಳು ನಿನ್ನ ಮಗಳೇನಯ್ಯ, ಅದರಿಂದ ಈ ಮಗಳನ್ನು ರಕ್ಷಣೆ ಮಾಡಿಕೋ, ನಿನಗೆ ಕೀರ್ತಿ ಎಲ್ಲವನ್ನು ಕೊಡ್ತಾಳೆ, ಫಲವನ್ನು ಕೊಡ್ತಾಳೆ ಅಂತ ಹೇಳಿದಾಗ ರಾಜ ತುಂಬ ಸಂತೋಷದಿಂದ ತನ್ನ ಹೆಂಡತಿ ಕೈಗೆ ಕೊಟ್ಟು, ಆ ನೋಡು ಇವು ದೇವರು ಕೊಟ್ಟಂಥ ಹುಡುಗೆ, ಆದ್ದರಿಂದ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಂತೆ ನೋಡಿಕೋ ಅಂತ ಆಕೆ ಕೊಟ್ಟು ತುಂಬಾ ದಾನಗಳನ್ನು ಮಾಡಿದ ಹುಡುಗೆ ಬಂದದ್ದಕ್ಕೆ. ಸರಿ, ಹೇಳಿದ್ದೇನು ತುಂಬ ಚೆನ್ನಾಗಿದೆ. ಭೂಮಿ ಅಂದರೆ ಮಣ್ಣು, ಆ ಮಣ್ಣಲ್ಲಿ ಕಮಲ ಹೇಗಿರುತ್ತೆ, ಅಲ್ಲೂ ಮಗು ಹೇಗಿರುತ್ತೆ, ಅದಕ್ಕೆ ಉಸಿರಾಟ ಹೇಗೆ, ಅನ್ನ ಹೇಗೆ? ಕಮಲ ಪುಷ್ಪ ನೀರಲ್ಲಿದ್ದರೇನೆ ಬಾಡೋಗುತ್ತೆ ಅಂತಹದ್ದು, ನೀರಿಂದ ಹೊರಗೆ ಬಂದರೆ ಬಾಡೋಗುತ್ತೆ, ಮಣ್ಣಲ್ಲಿ ಹೇಗಿರುತ್ತ್ರಿ? ನೀವು ಹೇಳೋದು ನಾವು ಕೇಳೋದು ಏನೋ ವಿಚಿತ್ರ ಅಂದರೆ, ಇದು ತರ್ಕ ಕೆಟಕಬೇಕು ನಮಗೆಲ್ಲ ಕೂಡ, ನಮ್ಮ ಬುದ್ಧಿಯ ಬಗ್ಗೆ ತರ್ಕ ಇರುತ್ತಲ್ಲ, ಆ ತರ್ಕ ಕೆಟಗಿದ್ರೆ ನಮ್ಮ ತಿಳಿಯಲಿಲ್ಲ. ನೋಡಿ, ನಮ್ಮ ಬೇಲೂರಲ್ಲಿ ಮೂರ್ತಿಯನ್ನು ಕೆತ್ತಿದ್ರು. ಆ ಮೂರ್ತಿ ವಿಶೇಷವಾಗಿ ಯಾರು ಜಕ್ಕಣಾಚಾರ್ಯ ಶಿಲ್ಪಿ ಜಕ್ಕಣಾಚಾರ್ಯ ಕೆತ್ತಿದರೆ ಅದು ತುಂಬ ಚೆನ್ನಾಗಿದೆ ಅಂತ ನಿರ್ಣಯ ಮಾಡಲಿಕ್ಕೆ ಹೋದಾಗ ಆತನ ಮಗ ಬರ್ತಾನೆ, ಹೇಳ್ತಾನೆ ಮೂರ್ತಿ ಅದು ದೋಷವಿದೆ. ಏನು ಅಂದರೆ ಗರ್ಭದಲ್ಲಿ ಟೊಳ್ಳಿದೆ ಅಂತ ಬಡಿತಾನೆ. ಬಡಿದ ಕೂಡಲೇ ಅದು ಒಡೆದು ಒಳಗಿಂದ ನೀರು ಕಪ್ಪೆ ಹೊರಗೆ ಬರುತ್ತೆ. ಈಗ ನೋಡಿ, ನೀರು ಒಳಗಿದೆ ಅಂದರೆ ಹೋಗ್ಲಿಕ್ಕೆ ಹಾದಿ ಬೇಕಲ್ಲ, ಹೋಗ್ಲಿಕ್ಕೆ ಹಾದಿ ಅಂತಿದ್ರೆ ತೂತಿದ್ರೆ ಅದರ ಮೂಲಕ ಸೂರ್ಯರಶ್ಮಿ ಎಲ್ಲ ತಾಪ ಹೋಗುತ್ತೆ, ಒಳಗಿರೋ ನೀರು ಕೊಳೆಯುತ್ತೆ ಒಣಗುತ್ತೆ. ಯಾವಾಗಾದ್ರೂ ಸೂಕ್ಷ್ಮ ರಂಧ್ರ ಇರುತ್ತೋ ಒಣಗುತ್ತೆ. ಹಾಗಾದರೆ ನೀರು ಒಳಗೆ ಹೇಗೆ ಹೋಯಿತು, ಹೇಗಿದೆ ಅಲ್ಲಿ ಒಳಗೆ ಕಪ್ಪೆ ಹೇಗಿದೆ, ಅದು ಎಲ್ಲಿಂದ ಬಂತು, ಅದು ಹೇಗೆ ಬೆಳೀತು, ಹೇಗಿದೆ ಅದಕ್ಕೆ ಉಸಿರಾಟ ಹೇಗೆ, ಆಹಾರ ಹೇಗೆ? ಇಷ್ಟು ವ್ಯವಸ್ಥೆ ಮಾಡಿದವ ದೇವರೇ ಅಲ್ಲವಾ? ಮತ್ತೆ ಕಲ್ಲಿನೊಳಗೆ ಕಪ್ಪೆ ಇಟ್ಟವನಿಗೆ ಭೂಮಿ ಒಳಗೆ ಈ ಕಮಲಪತ್ರವನ್ನು ವಿಶೇಷವಾಗಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಕೂಸನ್ನು ಇಡಲಿಕ್ಕೆ ಭಗವಂತನಿಗೇನು ಕಡಿಮೆ? ಅದಕ್ಕೆ ಒಂದು ಕಥಾ ಚಾಲ್ತಿಯಲ್ಲಿರುತ್ತೆ. ನಾರದರು ವೈಕುಂಠದಲ್ಲಿ ದೇವರನ್ನ ನಮಸ್ಕಾರ ಮಾಡಿದಾಗ, ಏನಪ್ಪಾ ಬಂದಿಯಾ ಅಂದರೆ ನಿನ್ನ ಭಕ್ತರ ಕುರಿತು ತಿಳ್ಕೋಬೇಕು ಅಂತ ಬಂದಿದ್ದೇನೆ ಅಂದಾಗ ದೇವರು ನಕ್ಕು, ಭೂಮಿಯಲ್ಲಿದ್ದಾರೆ ನೋಡು ಇಬ್ಬರು, ಅವ್ರ ಹತ್ರ ಹೋಗು ಅಂತ. ಒಬ್ಬ ಪಂಡಿತ ಒಬ್ಬ ಸಾಮಾನ್ಯ ಪಾಮರ, ಪಂಡಿತನ ಹತ್ರ ನಾರದರು ಬರ್ತಾರೆ. ಬಂದು ಕೂಡಲೇ ಪಂಡಿತ ನಮಸ್ಕಾರ ಮಾಡ್ತಾನೆ, ಅರ್ಘ್ಯಪಾದ್ಯ ಕೊಡ್ತಾನೆ, ಕೂಡಿಸ್ತಾನೆ, ಕೇಳ್ತಾನೆ ದೊಡ್ಡವರು ಎಲ್ಲಿಂದ ಬರ್ತಾ ಇದ್ದೀರಾ? ಎಲ್ಲಿಲ್ಲಪ್ಪ, ವೈಕುಂಠದಿಂದ ಬರ್ತಾ ಇದ್ದೀನಿ. ಹೌದಾ, ದೇವರು ಏನು ಮಾಡ್ತಾ ಇದ್ರು ವೈಕುಂಠದಲ್ಲಿ ನೀವು ಹೋದ ಕಾಲಕ್ಕೆ? ಆವಾಗ ನಾರದರು ಹೇಳಿದರು, ದೇವರು ಹೇಳಿದ್ದನ್ನೇ ಹೇಳ್ತಾ ಇದ್ದ, ಸೂಜಿಯಲ್ಲಿ ಆನೆಯನ್ನ ತೋರಿಸ್ತಾ ಇದ್ರು, ಪಕ್ಕನೆ ನಕ್ಕು ಬಿಟ್ಟ. ಯಾರು? ಈ ಪಂಡಿತ. ಯಾಕೆ? ತರ್ಕಕ್ಕೆ ಎಟಕಲ್ಲ, ಸೂಜಿ ಇಷ್ಟಿರುತ್ತೆ, ಅದರ ರಂಧ್ರ ಇನ್ನೂ ಸಣ್ಣದಿರುತ್ತೆ, ಆನೆಯನ್ನ ಸೂಜಿಯಲ್ಲಿ ತೋರಿಸೋದೇನು ಸ್ವಾಮಿ, ನೀವು ಹೇಳೋದು ನಾವು ಕೇಳೋದು ಅಂತ. ನಾರದರು ನಕ್ಕ ಬಿಟ್ಟು ಹೊರಟೋದರು. ಇನ್ನೊಂದು ಕಡೆ ಸಾಮಾನ್ಯ ವ್ಯಕ್ತಿ ಭಕ್ತ, ಆತನ ಹತ್ರ ಹೋಗ್ತಾ ಇದ್ದಾರೆ. ಆತನು ಎಲ್ಲ ಪೂಜೆ ಎಲ್ಲ ಮಾಡಿದಾಗ ಕೇಳಿದ, ಸ್ವಾಮಿ ದೊಡ್ಡವರು ಬಂದಿದ್ದೀರಿ, ಎಲ್ಲಿಂದ ಬಂದಿದ್ದೀರಿ ಸ್ವಾಮಿ ಅಂದರೆ, ವೈಕುಂಠದಿಂದ ಬಂದಿದ್ದೇನೆ ಅಂದಾಗ, ಓ ಮತ್ತೆ ನಮಸ್ಕಾರ ಮಾಡಿದ, ನಮ್ಮ ಸ್ವಾಮಿ ಏನು ಮಾಡ್ತಾ ಇದ್ದ ಹೇಳ್ರಿ ನೀ ಹೋದಾಗ. ಆವಾಗ ನಾರದ ಹೇಳಿದಂತೆ, ಹೌದಪ್ಪ ಆನೆಯನ್ನು ತೋರಿಸ್ತಾ ಇದ್ದ ಸೂಜಿಯಲ್ಲಿ ಅಂತ. ಆವಾಗ ಆ ಭಕ್ತ ಕಣ್ಣಲ್ಲಿ ನೀರು ಹಾಕ್ತಾ ಕೈ ಜೋಡಿಸಿ ಕೇಳದಂತೆ, ಅದೆಂಥ ಮಹಿಮಾ ಭಗವಂತನದ್ದು. ಅವನಿಗೇನಾದರೂ ಸಾಧ್ಯ. ಸೂಜಿಯಲ್ಲಿ ಆನೆಯನ್ನು ಬೇಕಾದ್ರೂ ತೋರಿಸ್ತಾನೆ, ಏನು ಬೇಕಾದರೂ ಮಾಡ್ತಾನವ, ದೊಡ್ಡವ ಅಂದ. ಅಷ್ಟು ನಂಬಿಕೆ ಎಂದು ಹೇಳಿದ ದೇವರ ಶಕ್ತಿಯ ಮೇಲೆ. ಇಲ್ಲಿ ಪಂಡಿತ ಇದ್ದ, ತರ್ಕದಿಂದ ಆಲೋಚನೆ ಮಾಡಿದ. ದೇವ ತರ್ಕಕ್ಕೆ ಎಟಕದವ ಅಂಬುದು ಇವನ ತರ್ಕಕ್ಕೆ ಎಟಕಿಲ್ಲ. ದೇವ ತರ್ಕಕ್ಕೆ ಎಟಕಲ್ಲ ಅಂಬುದು ಈತನ ತರ್ಕಕ್ಕೆ ಎಟಕೆ ಇಲ್ಲ. ತನ್ನ ತರ್ಕದಿಂದ ದೇವರನ್ನ ಎಟಕಿಸಲಿಕ್ಕೆ ನೋಡಿ ಎಟಕದೆ ತಾನೇ ಬೀಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ಭೂಮಿ ಒಳಗೆ ಕಮಲ ಇರೋದು ದೇವರ ಶಕ್ತಿಗೆ ಏನು ಆಶ್ಚರ್ಯ, ನಮ್ಮಂಥವರಿಗೆ ಅದು ಅಸಾಧ್ಯ. ನಂತರ ವಿಶೇಷವಾಗಿರತಕ್ಕಂಥ ಆ ಮಗು ಬಂದ ವೇಳಾ ವಿಶೇಷದಿಂದ ದೇವಿ ಆಕೆ ಗರ್ಭ ಬರ್ತಾ ಇದೆ, ಒಳ್ಳೆ ಗಂಡು ಮಗು ಆಗ್ತಾ ಇದ್ದಾನೆ. ಆ ಗಂಡು ಮಗುವಿಗೆ ವಿಶೇಷವಾಗಿರತಕ್ಕಂಥ ಅವನಿಗಾಗಿ ದಾನಾದಿಗಳನ್ನು ಕೊಟ್ಟು ವಸುದಾನ ಅಂತ ಹೆಸರಿಡ್ತಾ ಇದ್ದಾರೆ. ಆಕೆಗೆ ಹೆಸರೇನು ಹುಡುಗಿಗೆ ಅಂತ ಕೇಳ್ತಾ ಇದ್ದಾರೆ. ಪದ್ಮಾವತಿ ಅಂತ ಹೆಸರಿಡ್ತಾ ಇದ್ದಾರೆ. ಪದ್ಮೋದರೀಂ ಪದ್ಮಗರ್ಭಾಂ ಪದ್ಮಜಾತಾಂ ವರಾನನಾಂ ಪದ್ಮಾಯಾಹ ಅವತಾರಾಂ ತಾಂ ಮತ್ವಾ ತಸ್ಯಾಸ್ತದಾಕರೋತ್. ಲಕ್ಷ್ಮೀ ಅವತಾರ ಅಂದರೆ ಲಕ್ಷ್ಮೀದೇವಿ ವಿಶೇಷ ಸನ್ನಿಧಾನ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಇಬ್ಬರು ಚೆನ್ನಾಗಿ ಬೆಳೀತಾ ಇದ್ದರೆ ರಾಜ ಸಂತೋಷ ಪಡ್ತಾ ಇದ್ದಾನೆ. ಅಂಥ ಕಾಲಕ್ಕೆ ವಿಶೇಷವಾಗಿ ರಾಜ ಯೌವನಕ್ಕೆ ಹುಡುಗಿ ಬರೋದನ್ನು ನೋಡಿ ಚಿಂತೆ ಪಡ್ತಾ ಇದ್ದಾನೆ. ಯಾವಾಗೂ ತಂದೆ ತಾಯಿಗಳಿಗೆ ಮಕ್ಕಳಾದ ಕೂಡಲೇ ಸಂತೋಷ, ದೊಡ್ಡವರಾದ ಕೂಡಲೇ ದುಃಖ ಶುರುವಾಗುತ್ತೆ. ಅದು ಗಂಡ ಆಗಲಿ ಹೆಣ್ಣಾಗಲಿ, ಗಂಡಾದರೆ ಅಯ್ಯೋ ತಕ್ಕಂತೆ ಅವನಿಗೆ ಉದ್ಯೋಗ ಸಿಕ್ಕಿಲ್ಲ ಎಂಬ ದುಃಖ, ಉದ್ಯೋಗ ಸಿಕ್ಕಮೇಲೆ ಹೆಣ್ಣು ಸಿಕ್ಕಿಲ್ಲ ಎಂಬ ದುಃಖ, ಈ ದುಃಖಗಳೆಲ್ಲ ದೊಡ್ಡವರು ಶುರುವಾಗುತ್ತೆ. ಹಾಗೆ ಹುಡುಗಿ ಇದ್ದರೆ ಹುಡುಗಿ ಹುಟ್ಟಿದ ಕಾಲಕ್ಕೆ ದೊಡ್ಡವಳು ಆಗ ಪರ್ಯಂತ ಚೆನ್ನಾಗಿ ಸಂತೋಷವಾಗಿರ್ತಾರೆ, ನೋಡಿ ನೋಡಿ ಸಂತೋಷ ಪಡ್ತಿರ್ತಾರೆ. ಆದಮೇಲೆ ಶುರುವಾಗುತ್ತೆ, ಅಯ್ಯೋ ಒಳ್ಳೆ ಹುಡುಗ ಸಿಗಬೇಕಪ್ಪ ಅಂತ. ಸಿಕ್ಕರೆ ಬಹಳ ಒಳ್ಳೆಯದು, ಒಳ್ಳೆ ಹುಡುಗ ಸಿಕ್ಕು, ಚೆನ್ನಾಗಿ ಆ ಹುಡುಗಿ ಇದ್ರೆ ನಗ್ತಾ ಇದ್ರೆ ಅವರೊಟ್ಟು ಸಮಾನ ಯಾರು ಇಲ್ಲ, ಮೋಕ್ಷದಲ್ಲಿ ಇಷ್ಟ ಇದ್ದಷ್ಟೇ ಚೆನ್ನಾಗಿರ್ತಾರೆ. ಒಂದು ವೇಳೆ ಹುಡುಗಿಗೆ ಅಲ್ಲಿ ಸರಿಯಾಗಿಲ್ಲ ವಾತಾವರಣ ಅಂದರೆ ಇವರು ಪಡುವಷ್ಟು ನರಕ ಇನ್ಯಾರೂ ಪಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ಆ ಹುಡುಗಿಗಾಗಿ ದುಃಖ ಪಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಅಲ್ಲ, ನನ್ನ ಮಗಳಿಗೆ ಒಳ್ಳೆ ಬರಬೇಕು ಅಂತ ದುಃಖ ಸಂತಪ್ತ ನ ಪ್ರಾಪ ಕಸ್ಮೈ ದೇಯ ಮಯ ಸುತ. ಅಪ್ಪ ಯಾರಿಗೆ ಕೊಡಬೇಕು ನನ್ನ ಮಗಳನ್ನು, ಯಾರು ಒಳ್ಳೆ ಹುಡುಗರು ಸಿಗ್ತಾ ಇಲ್ಲ, ಎಲ್ಲ ಎಡಬಟ್ಟೆಗಳಂತೆ ಕಾಣ್ತಾ ಇದ್ದಾರೆ. ಅವಾಗ ಚಿಂತಾಬ್ಧಿಮಗ್ನೋಬಹುದು, ಚಿಂತೆ ಎಂಬ ಸಮುದ್ರದಲ್ಲಿ ಮುಳುಗಿಬಿಟ್ಟನಂತೆ ರಾಜ, ಯಾರಿಗೆ ತನ್ನ ಮಗಳ ಮದುವೆ ವಿಷಯದಲ್ಲಿ. ಅವಾಗ ವಿಶೇಷವಾಗಿ ಹೇಳಿದ್ರು ಬ್ರಾಹ್ಮಣರು, ಮನೆಯಲ್ಲಿ ಒಂದು ಮಂಗಳ ಕಾರ್ಯ ಮಾಡಿರಿ, ಉಪನಯನ ಮಾಡಿಬಿಡ್ರಿ, ಅವಾಗ ಹುಡುಗಿ ಮದುವೆಯು ಆಗಿಬಿಡುತ್ತೆ ಅಂತ ಹೇಳಿದಾಗ ವಿಶೇಷವಾಗಿ ಮಗನಿಗೆ ಉಪನಯನವನ್ನು ಮಾಡ್ತಾ ಇದ್ದಾರೆ. ನಂತರ ಹುಡುಗಿ ಎಲ್ಲ ಸಖಿಯರಿಂದ ಕೂಡಿಕೊಂಡು ವನಕ್ಕೆ ಬರ್ತಾ ಇದ್ದಾರೆ, ಪುಷ್ಪಗಳನ್ನು ತರಲಿಕ್ಕೆ ಬರ್ತಾ ಇದ್ದಾರೆ. ಆವಾಗ ಅಲ್ಲಿಗೆ ನಾರದರು ಬರ್ತಾ ಇದ್ದಾರೆ, ಜಟಾಧರರಾಗಿ ಬರ್ತಾ ಇದ್ದಾರೆ. ಧೂಲಿ ಧೂಸರಿ ತಾಂಗಶ್ಚ ಕರ್ಪೂರ ಸದೃಶದೃಶಿ ದ್ಯುತಿ, ಹರಿಭಕ್ತರ ಪದಾರವಿಂದದ ಧೂಳಿಯಲ್ಲಿ ಉರುಳಾಡಿ ಬಂದಿದ್ದಾರೆ, ಮೈಯೆಲ್ಲ ಧೂಳಿ ಇದೆ, ಕರ್ಪೂರದಂತೆ ಹೊಳಿತಾ ಇದ್ದಾರೆ, ಶುದ್ಧ ಮನಸ್ಸು. ಆದ್ದರಿಂದ ಅವರನ್ನು ನೋಡಿ ಎಲ್ಲರೂ ಕೂಡ ಯಾರು ಯಾರು ಅಂತ ಹೇಳಿದಾಗ ಕೇಳ್ತಾ ಇದ್ದಾರೆ ಕನ್ಯೆಯರೆಲ್ಲ, ಹೇ ಬ್ರಾಹ್ಮಣ ಮಹಾಜ್ಞಾನಿಗಳು ನೀವು, ಯಾಕೆ ಇಲ್ಲಿ ಬಂದಿದ್ದೀರಿ ಅಂತ ಕೇಳಿದಾಗ, ನಾನು ನಿಮ್ಮ ಕುಲಗುರು. ಹೇ ಕುಸೆ, ನಿನ್ನ ಕೈ ತೋರ್ಸಮ್ಮ, ನಾನು ಹೇಳ್ತೇನೆ. ಅವಾಗ ಹೇಳ್ತಾ ಇದ್ದಾಳೆ, ಏನು ಹೇಳ್ತೀರಿ ನನ್ನ ಕೈ ನೋಡಿ ಎಂದಾಗ ನಾರದರು ಹೇಳ್ತಾರೆ, ವಿದ್ಯುತ್ವಂ ಪಿತೃತುಲ್ಯಮ್ಮ ಮನಸ ನಿರ್ಮಲೇನ, ನನ್ನ ಮನಸ್ಸು ನಿರ್ಮಲವಾದ್ದಮ್ಮ, ನಾನು ನಿನ್ನ ತಂದೆ ತಿಳ್ಕೋ ಅಂತ ಹೇಳಿದಾಗ ಕೈಯನ್ನು ಕೊಡ್ತಾ ಇದ್ದಾಳೆ ಪದ್ಮಾವತಿ. ಆ ಕೈಯನ್ನು ನೋಡಿ ಪತಿರ್ಭವತಿ ಧರ್ಮಜ್ಞೆ ತಿಲೋಕೇಶೋ ರಮಾಪತಿ. ನಿನಗೆ ಆ ತ್ರಿಲೋಕೇಶನಾಗಿರತಕ್ಕಂಥ ಶ್ರೀಹರಿಯೇ ಗಂಡನಾಗ್ತಾನಮ್ಮ ಅಂತ ಆಕೆಯ ಅಪಾದ ಮೌಳಿ ಪರ್ಯಂತ ವರ್ಣನ ಮಾಡ್ತಾ ಇದ್ದಾರೆ ತಾಯಿದು. ನಂತರ ಕೊನೆಗೆ ಹೇಳ್ತಾ ಬರ್ತಾ ಇದ್ದಾರೆ, ಪೂರ್ವಾದಿತೇನ ಪುಣ್ಯೇನ ಲಭ್ಯತೆ ಸಕಲಂ ಶುಭೆ, ನಿನ್ನ ಪೂರ್ವಾರ್ಜಿತ ಪುಣ್ಯದಿಂದ ಎಲ್ಲ ಸಿಗುತ್ತಮ್ಮ ಅಂತ ಚೆನ್ನಾಗಿ ಹೇಳ್ತಾ ಅವರು ಆಕೆಗೆ ನಮಸ್ಕಾರ ಮಾಡಿ, ಅಂದರೆ ಎಲ್ಲರ ಮುಂದೆ ನಿಂತು ಆಕೆಗೆ ಹೇಳಿ ಅದೃಶ್ಯರಾಗಿ ಬಿಡ್ತಾ ಇದ್ದಾರೆ ಅಲ್ಲಿ. ನಂತರ ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ, ಕಾಣದೆ ನಮಸ್ಕಾರ ಮಾಡಿಕೊಂಡು ಮನಸಾ ವಂದನಂ ಕೃತ್ವ ಜಗಾಮ ಅಥ ಋಷಿಸ್ತದಾ. ವಿಶೇಷವಾಗಿ ಆಕೆಗೆ ನಮಸ್ಕಾರ ಮಾಡಿಕೊಂಡು ತಾವು ಶ್ರೀನಿವಾಸನ ಹತ್ರ ಹೊರಟು ಹೋಗ್ತಾ ಇದ್ದಾರೆ ಎಂಬಲ್ಲಿಗೆ ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೇ ವೈಕುಂಠಗಿರಿ ಮಹಾತ್ಮ್ಯೇ ಮೃಗಯಾ ವಿಹಾರೋದ್ಯುಕ್ತ ಶ್ರೀನಿವಾಸ ಅಲಂಕಾರಾದಿ ವರ್ಣನಂ ನಾರದ ದರ್ಶನಂ ನಾಮ ಷಷ್ಠೋಧ್ಯಾಯ. ಇಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ 6ನೇ ಅಧ್ಯಾಯವನ್ನು ಶ್ರೀನಿವಾಸ ಬೇಟೆಗೆ ಹೊರಡೋದು, ಆತನ ಅಲಂಕಾರ ವರ್ಣನ, ನಾರದರ ದರ್ಶನ. ಇಲ್ಲಿ ವಿಶೇಷವಾಗಿ ಹುಡುಗಿಗೆ ನಾರದ ದರ್ಶನ ಅಂದರೆ ಅವರು ಕೈಯನ್ನು ನೋಡಿ ಹೇಳೋದು ಮೊದಲಾದಂಥ ಅಲ್ಲಿಗೆ 6ನೇ ಅಧ್ಯಾಯವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.